We were thinking yesterday about Genesis and chapter 1.
ನಾವು ಹಿಂದಿನ ದಿವಸ ಆದಿ ಕಾಂಡ ಮೊದಲನೇ ಅಧ್ಯಾಯದಲ್ಲಿ ನೋಡ್ಕೊಳ್ತಾ ಇದ್ದೆವು ದೇವರ ವಚನ ವಾಕ್ಯಗಳನ್ನ.
And we were thinking of our theme that we forget the things that are behind, press towards perfection.
ನಾವು ಈ ಕಾನ್ಫರೆನ್ಸ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನಮ್ಮ ಹಿಂದಿನ ಸಂಗತಿಗಳನ್ನು ಬಿಟ್ಟು ಪರಿಪೂರ್ಣತೆಗೆ ಮುನ್ನಡೆಯೋಣ ಅಂತ.
So one of the things that we see throughout the Bible is that whenever the devil makes a mess of things, God does something to straighten it out.
ನಾವು ಒಂದು ವಿಷಯ ನಾವು ನೋಡ್ಕೊಳ್ತಾ ಇದ್ವಿ, ಸೈತಾನನು ಜೀವಿತದಲ್ಲಿ ಏನಾದರೂ ಕೆಡಿಸಿದ್ರೆ ದೇವರು ಅದನ್ನ ಉತ್ತಮಪಡಿಸಲಿಕ್ಕೆ ಸಹಾಯ ಮಾಡ್ತಾರೆ.
Very important to see that.
ಅದು ಬಹಳ ಮುಖ್ಯ ನೋಡ್ಕೊಳ್ಳೋದು.
ಬಿಕಾಸ್ ದ ವರ್ಲ್ಡ್ ಇಸ್ ಫುಲ್ ಆಫ್ ಪೀಪಲ್ ಹೂಸ್ ಲೈವ್ಸ್ ಹ್ಯಾವ್ ಬೀನ್ ಸ್ಪಾಯ್ಲ್ಡ್ ಬೈ ಸೇಟನ್.
ಲೋಕದಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಸೈತಾನನು ಕಾರ್ಯಗಳನ್ನು ಅವರ ಜೀವಿತವನ್ನು ಕೆಡಿಸಿರೋದನ್ನ ನಾವು ನೋಡ್ತೇವೆ.
ಅಂಡ್ ದೇ ಗೆಟ್ ಡಿಸ್ಕರೇಜ್ಡ್ ಬಿಕಾಸ್ ಆಫ್ ದಟ್.
ಆ ಕಾರಣದಿಂದ ಅವರು ಮನಗುಂದೋ ಸಾಧ್ಯತೆ ಇದೆ.
So when you read in the Bible that whenever Satan did something to spoil the work of God, God immediately came to restore it.
Now devaru vakyadalli idanna nodkoltivi elli Satananu karyagalanna kedisidaga jeevithadalli devaru takshana adanna sari padisalikke munde barodunu.
It's as it were God was saying, okay, forget the past, let's move on from here and make something new.
ಇಲ್ಲಿ ಹೇಗಿದೆ ಅಂದ್ರೆ ದೇವರು ಹೀಗೆ ಹೇಳ್ತಾ ಇದ್ದಾರೆ, ಅದನ್ನ ಮರ್ತು ಬಿಡೋಣ, ಇವಾಗ ನಡೆದಿದ್ದು ಮರ್ತು ಬಿಡೋಣ, ಮುಂದೆ ನೋಡೋಣ, ಇದನ್ನು ಸರಿ ಮಾಡೋಣ ಅಂತ ಅನ್ಬಿಟ್ಟು ಹೇಳುವಾಗ.
And that's what we see in the first chapter of Genesis that we saw yesterday.
ನಾವು ನಿನ್ನೆ ನೋಡಿದ ಹಾಗೆ ಆದಿಕಾಂಡದ ಮೊದಲನೇ ಅಧ್ಯಾಯದಲ್ಲಿ ಅದನ್ನೇ ನೋಡಿದ್ವಿ ನಾವು.
Here God created the heaven and the earth perfect.
ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು, ಅದು ಪರಿಪೂರ್ಣವಾಗಿತ್ತು.
The devil came and spoiled it by being lifted up in pride.
Satan bandu adanella haal maadidanu tanna garvadinda.
And earth became verse 2 formless, void and dark.
Ee bhoomi naavu nodtevi avanu kramavillade baridagiyu kattale aagibittu.
And immediately the Holy Spirit begins to move to correct that.
Takshanave pavitraatmanu bandu alli chalisuttiddanu idanna sari maadlikke.
And God speaks his word every day to correct that.
ಪ್ರತಿ ದಿವಸ ದೇವರು ತನ್ನ ವಾಕ್ಯಗಳನ್ನು ಮಾತಾಡಿ ಇದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ.
Now the same thing we see after God made Adam.
ಮತ್ತೆ ನಾವು ಅದೇ ತರ ಇನ್ನೊಂದು ಕಾರ್ಯವನ್ನು ನೋಡ್ತೀವಿ. ದೇವರು ಆದಮನನ್ನ ಸೃಷ್ಟಿ ಮಾಡಿದಾಗ
He made Adam and Eve perfect.
ಆದಮ್ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದನು ಪೂರ್ಣವಾಗಿ.
Sent them into a perfect garden.
ಆ ಒಂದು ಉದ್ಯಾನ, ಏದೇನು ಉದ್ಯಾನ ತೋಟದಲ್ಲಿ ಕಳಿಸಿದ್ರು ಅದು ಪೂರ್ಣವಾಗಿ.
And then immediately the devil came and spoiled that, their connection with God and with each other.
ಸೈತಾನನು ತಕ್ಷಣವೇ ಬಂದು ಅವರ ದೇವರೊಟ್ಟಿಗಿನ ಸಂಬಂಧ ಮತ್ತು ಒಬ್ಬರೊಟ್ಟಿಗಿನ ಸಂಬಂಧವನ್ನು ಕೆಡಿಸಿದನು.
Not only with God, even with each other they began to accuse one another.
ದೇವರ ಒಟ್ಟಿಗೆ ಸಂಬಂಧ ಮಾತ್ರ ಅಲ್ಲ, ಮತ್ತೆ ಅವರ ಪರಸ್ಪರ ಸಂಬಂಧಗಳನ್ನು ಕೆಡಿಸಿದನು.
You see, for example, when Genesis 3, when God asks Adam, did you eat from the tree I told you, verse 11, not to eat?
Ya annondre vachana 3ne adhyayadalli hige nortivi Satan devaru bandu Adamanige kelthare neenu hannanna tinda anta. Ah,
did you eat from the tree I commanded you not to eat?
Neenu nanu aadnapisida marada hannannu tindiya anta kelthare.
And he should have said yes, I'm sorry.
ಅವನು ಹೇಳ್ಬೋದಾಗಿತ್ತು ಕ್ಷಮಿಸಿ ದೇವ್ರೆ ಹೌದು ಅಂತ.
But he didn't say that.
ಆದ್ರೆ ಅವನು ಅದು ಹೇಳಲಿಲ್ಲ.
See verse 12.
12ನೇ ವಚನದಲ್ಲಿ ನೋಡಿ.
Can you picture this in your mind? He's pointing his finger at Eve.
ಇಲ್ಲಿ ಈ ಚಿತ್ರಣವನ್ನ ನೀವು ಯೋಚನೆ ಮಾಡಬೇಕು. ಅವನು ತನ್ನ ಬೆರಳನ್ನ ಹವ್ವಳಿಗೆ ತೋರಿಸ್ತಾ ಇದ್ದಾರೆ.
This woman.
ಈ ಹೆಣ್ಣು.
And pointing at God, whom you gave me.
ನಂತರ ದೇವರು, ನೀನು ಕೊಟ್ಟಂತ ಈ ಹೆಣ್ಣು.
ಸಿ ಮೆನಿ ಪೀಪಲ್ ಡೂ ದಿಸ್.
ಬಹಳಷ್ಟು ಜನರು ಹೀಗೆ ಮಾಡ್ತಾರೆ.
ವೆನ್ ಸಮಥಿಂಗ್ ಗೋಸ್ ರಾಂಗ್,
ಏನಾದರೂ ತಪ್ಪು ನಡೆದ್ರೆ,
ಡ್ಯೂ ಟು ದೇರ್ ಓನ್ ಮಿಸ್ಟೇಕ್ ಆರ್ ಸಿನ್,
ಅವರ ಸ್ವಂತ ತಪ್ಪಿನಿಂದ ಪಾಪದಿಂದ,
ಪಾಯಿಂಟ್ ದ ಫಿಂಗರ್ ಅಟ್ ಸಂಬಡಿ ಎಲ್ಸ್,
ಅವರು ಇನ್ನೊಬ್ಬರಿಗೆ ಕೈ ಬೆರಳು ತೋರಿಸ್ತಾರೆ.
ಹಿ ಡಿಡ್ ದಿಸ್ ಆರ್ ಶಿ ಡಿಡ್ ದಿಸ್,
ಈತ ಮಾಡಿದನು ಈಕೆ ಮಾಡಿದಳು.
ಅಂಡ್ ದೆನ್ ವೈ ಇಸ್ ಗಾಡ್ ಅಲೌಡ್ ದಿಸ್ ಟು ಹ್ಯಾಪನ್ ಟು ಮೀ,
ಮತ್ತೆ ದೇವರು ಇದನ್ನ ಯಾಕೆ ನನಗೆ ಆಗ್ಲಿಕ್ಕೆ ಅನುಮತಿಸಿದ್ರು?
ಇಟ್ಸ್ ಬಿಕಾಸ್ ವಿ ಪಾಯಿಂಟ್ ದ ಫಿಂಗರ್ ಅಟ್ ಅದರ್ ಪೀಪಲ್ ದಟ್ ಗಾಡ್ ಇಸ್ ನಾಟ್ ಏಬಲ್ ಟು ಹೆಲ್ಪ್ ಅಸ್.
ನಾವು ಈ ತರ ಬೆರಳು ತೋರಿಸೋ ಕಾರಣದಿಂದ ದೇವರು ನಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇಫ್ ವಿ ಸ್ಟಾಪ್ ಪಾಯಿಂಟಿಂಗ್ ದ ಫಿಂಗರ್ ಗಾಡ್ ಕ್ಯಾನ್ ಹೆಲ್ಪ್ ಅಸ್.
ನಾವು ಈ ಬೆರಳು ತೋರಿಸುವಂತದನ್ನ ನಿಲ್ಲಿಸಿದ್ರೆ ದೇವ್ರು ಸಹಾಯ ಮಾಡಬಹುದು ನಮಗೆ.
ಸೊ ವೆನ್ ದ ಲಾರ್ಡ್ ಆಸ್ಕ್ ದ ವುಮನ್ ವೈ ಡಿಡ್ ಯು ಡೂ ದಿಸ್ ವರ್ಸ್ 13,
ದೇವರು ಈ ಹೆಣ್ಣಿಗೆ ಕೇಳಿದ್ರು, ಸ್ತ್ರೀಯಗೆ ಕೇಳಿದ್ರು, ನೀನು ಯಾಕೆ ಇದನ್ನ ಮಾಡಿದೆ ಅಂತ.
ಶಿ ಆಲ್ಸೋ ಪಾಯಿಂಟ್ಸ್ ದ ಫಿಂಗರ್, ದಿಸ್ ಡೆವಿಲ್ ಓನ್ಲಿ ಕಾಸ್ಡ್ ಮೀ ಟು ಡೂ ಇಟ್.
ಆಕೆ ಕೂಡ ಬೆರಳು ತೋರಿಸ್ತಾಳೆ, ಈ ಹೆಣ್ಣು ಈ ಸರ್ಪವು ಹೀಗೆ ಮಾಡಿತು ಅಂತ.
ಸೊ ಯು ನೀಡ್ ಟು ಸೀ ದಿಸ್ ಪಿಕ್ಚರ್ ಇನ್ ಜೆನೆಸಿಸ್ 3. ದಿಸ್ ಪಾಯಿಂಟಿಂಗ್ ಆಫ್ ದ ಫಿಂಗರ್ ಇಸ್ ದ ನೇಚರ್ ಆಫ್ ಮ್ಯಾನ್.
ಇಲ್ಲಿ ಆದಿಕಾಂಡದಲ್ಲಿ ನಾವು ನೋಡಬೇಕು ಮುಖ್ಯವಾಗಿ ಈ ಮನುಷ್ಯನ ಸ್ವಭಾವ ಏನು ಅಂದ್ರೆ ಈ ಬೆರಳನ್ನು ತೋರಿಸುವಂತ.
ಅಂಡ್ ದ ವುಮನ್ ಆಲ್ಸೋ,
ಆ ಹೆಣ್ಣು ಕೂಡ, ಸ್ತ್ರೀ ಕೂಡ,
ಆಲ್ವೇಸ್ ಬ್ಲೇಮ್ ಸಂಬಡಿ ಎಲ್ಸ್,
ಯಾವಾಗಲೂ ಇನ್ನೊಬ್ಬರಿಗೆ ದೂರು ಹೇಳುವುದು.
ವೈ ಯು ಡಿಡ್ ದಿಸ್,
ಯಾಕೆ ನೀನು ಹೀಗೆ,
ಬಿಕಾಸ್ ದಟ್ ಪರ್ಸನ್ ಡಿಡ್ ದಿಸ್, ದಟ್ಸ್ ವೈ ಇಟ್ ಹ್ಯಾಪನ್ಡ್.
ಯಾಕೆ ಹೀಗೆ ಮಾಡಿದೆ ಅಂದ್ರೆ, ಯಾಕೆಂದ್ರೆ ಆ ವ್ಯಕ್ತಿ ಮಾಡಿದ್ರು.
ಸೋ ಮೆನಿ ಆಫೀಸಸ್ ಅಂಡ್ ಫ್ಯಾಕ್ಟರೀಸ್, ವೆನ್ ಸಮಥಿಂಗ್ ಗೋಸ್ ರಾಂಗ್ ದೇ ಆರ್ ಆಲ್ವೇಸ್ ಪಾಯಿಂಟಿಂಗ್ ದ ಫಿಂಗರ್ ಅಟ್ ಸಂಬಡಿ ಎಲ್ಸ್.
ಯಾವುದೇ ಫ್ಯಾಕ್ಟರಿನಲ್ಲಿ ಇರಬಹುದು, ಆಫೀಸ್ ನಲ್ಲಿ ಇರಬಹುದು, ಏನೇ ಒಂದು ತಪ್ಪು ನಡೆದ್ರೆ ಇನ್ನೊಬ್ಬರಿಗೆ ಬೆರಳು ತೋರಿಸುವಂತ ಕಾರ್ಯ ಇದೆ.
ಅಂಡ್ ಯು ಸೀ ಸಮಥಿಂಗ್ ಬ್ಯೂಟಿಫುಲ್ ಹಿಯರ್,
ಇಲ್ಲಿ ಒಂದು ಸುಂದರವಾದದನ್ನ ನಾವು ನೋಡ್ತೇವೆ.
ದ ಗಾಡ್ ಡಸ್ ನಾಟ್ ಸ್ಪೀಕ್ ಟು ಆಡಮ್ ಅಂಡ್ ಈವ್ ಅಂಡ್ ಕರ್ಸ್ ದೆಮ್.
ಇಲ್ಲಿ ದೇವರು ಮಾಡಿದ ಕಾರ್ಯ ಏನಂದ್ರೆ, ಆದಮ ಹವ್ವರಿಗೆ ಬಳಿ ಮಾತಾಡಿ ಅವರನ್ನ ಶಪಿಸಲಿಲ್ಲ.
ಹಿ ಟರ್ನ್ಸ್ ಟು ದ ಸರ್ಪೆಂಟ್ ವರ್ಸ್ 14 ಅಂಡ್ ಕರ್ಸಸ್ ದ ಸರ್ಪೆಂಟ್.
14ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಸರ್ಪಕ್ಕೆ ಮಾತಾಡಿ ಸರ್ಪವನ್ನ ಶಪಿಸ್ತಾರೆ.
ವಾಟ್ ಇಸ್ ದಟ್ ಟೀಚರ್ಸ್,
ಅದು ಏನು ಕಲಿಸುತ್ತೆ ನಮಗೆ?
ಈವನ್ ವೆನ್ ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್,
ಈ ಸಮಯದಲ್ಲಿ ನೀವೇ ತಪ್ಪನ್ನ ಮಾಡಿದ್ರೂ ಕೂಡ,
ಗಾಡ್ ಟೇಕ್ಸ್ ಯೋರ್ ಸೈಡ್ ಅಗೇನ್ಸ್ಟ್ ದ ಡೆವಿಲ್.
ದೇವರು ನಿಮ್ಮ ಪಕ್ಷ ತೆಗೆದುಕೊಂಡು ಸೈತಾನನ ವಿರುದ್ಧವಾಗಿ ನಿಂತ್ಕೊಳ್ತಾರೆ.
ದಟ್ಸ್ ಅ ವೆರಿ ಗುಡ್ ಪಿಕ್ಚರ್ ಫಾರ್ ಅಸ್ ಟು ಬೇರ್ ಇನ್ ಮೈಂಡ್.
ನಾವು ಮನಸ್ಸಿನಲ್ಲಿ ಯಾವಾಗಲೂ ಈ ಚಿತ್ರಣ ಇಟ್ಕೊಳ್ಳೋದು ಬಹಳ ಉತ್ತಮವಾದದ್ದು.
ರಿಮೆಂಬರ್ ದಿಸ್ ಆಲ್ ಯೋರ್ ಲೈಫ್,
ಇದನ್ನ ನಿಮ್ಮ ಜೀವಿತಾವಧಿ ಕಾಲದಲ್ಲ ನೆನೆಸಿಕೊಳ್ಳಿ.
ಗಾಡ್ ವಿಲ್ ನೆವರ್ ಟೇಕ್ ದ ಸೈಡ್ ಆಫ್ ದ ಡೆವಿಲ್ ಅಗೇನ್ಸ್ಟ್ ಯು.
ದೇವರು ಯಾವತ್ತೂ ಸೈತಾನನ ಪರ ತೆಗೆದುಕೊಳ್ಳೋದಿಲ್ಲ. ನಿಮ್ಮ
ಈವನ್ ಇಫ್ ಯು ಆರ್ ದ ವರ್ಸ್ಟ್ ಸಿನ್ನರ್ ಇನ್ ದ ವರ್ಲ್ಡ್,
ನೀವು ಈ ಲೋಕದಲ್ಲಿ ಅತಿಯಾದ ಪಾಪಿಯಾಗಿದ್ರೂ ಕೂಡ,
ಗಾಡ್ ಲವ್ಸ್ ಅಸ್ ಸೋ ಮಚ್ ದಟ್ ಹಿ ವಿಲ್ ಆಲ್ವೇಸ್ ಟೇಕ್ ಯುವರ್ ಸೈಡ್ ಅಗೇನ್ಸ್ಟ್ ದ ಡೆವಿಲ್.
ದೇವರು ಬಹಳವಾಗಿ ಪ್ರೀತಿಸ್ತಾರೆ, ನಮ್ಮ ಪಕ್ಷವನ್ನು ತೆಗೆದುಕೊಳ್ತಾರೆ ಯಾವಾಗ.
ಲೆಟ್ ಮೀ ಯೂಸ್ ಅ ಪಿಕ್ಚರ್ ಇಲ್ಲಸ್ಟ್ರೇಷನ್,
ಅದು ಒಂದು ಚಿತ್ರವನ್ನ ನೋಡೋಣ. ಚಿತ್ರ,
ಸಪೋಸಿಂಗ್ ಎ ಮದರ್ ಹಸ್ ಗಾಟ್ ಎ ವೆರಿ ಡಿಸ್ಒಬೀಡಿಯಂಟ್ 10-year-old son.
ಒಬ್ಬ ಮಗ, ಬಹಳ ಅವಿಧೇನಾದ ಒಬ್ಬ ಮಗ, ತುಂಟ ಮಗನು ಇರ್ತಾನೆ ಅಂದ್ಕೊಳ್ಳೋಣ ಒಂದು ತಾಯಿ.
And this 10-year-old boy is always disobeying the mother and causing a lot of problem inside the house.
ಈ 10 ವರ್ಷದ ಮಗ ಮನೆಯಲ್ಲಿ ಯಾವಾಗಲೂ ತೊಂದರೆ ಮಾಡ್ತಾ ಇರ್ತಾನೆ, ತಾಯಿಗೆ ಕಷ್ಟವಾಗಿರ್ತಾನೆ.
And one day he creates a lot of confusion in the house and bangs the door and goes to the backyard of the house.
ಮನೆಯಲ್ಲಿ ಬಹಳ ಕಷ್ಟ ಕೊಟ್ಟು ತೊಂದರೆ ಮಾಡಿ ಮನೆ ಬಾಗಿಲು ಮುಚ್ಚಿ ಮನೆ ಹಿತ್ತಲಿಗೆ ಹೋಗ್ತಾನೆ.
And then suddenly the mother inside hears her son screaming.
Ali takshana thai kelisukuntale maga kirchuvudanna hinde.
And she opens the door to the back and sees what is happening.
Yen aagta ide anta nodlikke aage hindina baagalu teredu nodtaale.
Sees the son standing against a tree and one big cobra is about to sting him.
Ali aake nodtaale ondu marada kelagade ondu haavu nintide, nagara haavu. Aa maganu bayapattu nintukondidane adanna nodtaale aake.
What will the mother say?
ತಾಯಿ ಏನು ಹೇಳ್ತಾಳೆ ಅವಾಗ?
Will the mother say to the cobra, "Yeah, sting him. He's such a naughty boy."
So, ಹೌದು, ಆ ಹುಡುಗ ಆ ಮಗನು ನನ್ನ ತುಂಬಾ ಕಷ್ಟ ಕೊಡ್ತಾನೆ ನನಗೆ, ಅವನನ್ನ ಕಚ್ಚು ಅಂತ ಹಾವಿಗೆ ಹೇಳ್ತಾಳೆ.
Do you think the mother will say that?
ಹಾಗೆ ಅನ್ಕೊಂತೀರಾ ತಾಯಿ ಹೇಳ್ತಾಳೆ ಅಂತ?
Even if it's the naughtiest boy in the world.
ಲೋಕದಲ್ಲಿ ಬಹಳ ತುಂಟನಾಗಿದ್ರೂ ಕೂಡ ಎಲ್ಲರಿಗಿಂತ ಆತರ ಹೇಳಲ್ಲ.
What will the mother do?
ಏನ್ ಹೇಳಿ ಮಾಡ್ತಾಳೆ ತಾಯಿ?
You'll take a stick and kill the cobra.
ಆಕೆ ಒಂದು ಕಡ್ಡಿ ತೆಗೆದುಕೊಂಡು ಆ ಹಾವನ್ನ ಕೊಲ್ತಾಳೆ.
The love of God is much greater than that.
ದೇವರ ಪ್ರೀತಿ ಅದಕ್ಕಿಂತ ಬಹಳ ಹೆಚ್ಚಾದದ್ದು.
So don't condemn yourself when you fail.
ನಿಮ್ಮನ್ನ ನೀವು ಖಂಡಿಸ್ಕೊಳ್ಬೇಡಿ ನೀವು ಸೋತಾಗ.
God is always on your side against the devil.
ದೇವರು ಯಾವಾಗಲೂ ನಿಮ್ಮ ಪಕ್ಷದಲ್ಲಿರ್ತಾರೆ ಸೈತಾನನ ವಿರುದ್ಧ.
That doesn't mean he overlooks your sin.
ಅದರ ಅರ್ಥ ನಿಮ್ಮ ಪಾಪವನ್ನ ಅಲಕ್ಷ್ಯ ಮಾಡ್ತಾರೆ ಅಂತ.
He will never take the side of the devil against you.
ಅವರು ಯಾವತ್ತೂ ಸೈತಾನನ ಪಕ್ಷ ವಹಿಸೋದಿಲ್ಲ ನಿಮ್ಮ ವಿರುದ್ಧವಾಗಿ.
This is a great truth that has encouraged me all my life.
ಈ ಒಂದು ಬಹಳ ದೊಡ್ಡ ಅದ್ಭುತವಾದ ಸತ್ಯ ನನ್ನ ಜೀವಿತಾವಧಿ ಕಾಲದಲ್ಲೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದೆ.
If you believe it, it will encourage you.
ಇದನ್ನ ನೀವು ನಂಬಿದ್ರೆ ನಿಮಗೂ ಪ್ರೋತ್ಸಾಹ ಸಿಗುತ್ತೆ.
ಯು ನೋ ದ ಲಾರ್ಡ್ ಸೇಸ್ ಈವನ್ ಅ ಮದರ್ ಮೇ ಫರ್ಗೆಟ್ ಹರ್ ಚೈಲ್ಡ್ ಬಟ್ ಐ ವಿಲ್ ನಾಟ್ ಫರ್ಗೆಟ್ ಯು.
ದೇವರ ವಾಕ್ಯ ಹೇಳುತ್ತೆ ಒಬ್ಬ ತಾಯಿ ಮೊಲೆ ಕೂಸನ್ನ ಮರೆತು ಬಿಟ್ರು ನಾನು ಮರೆಯೋದಿಲ್ಲ ಅಂತ.
ಸೊ ದೆನ್ ವಾಟ್ ಡಸ್ ಗಾಡ್ ಡೂ?
ನಂತರ ದೇವರು ಏನ್ ಮಾಡಿದ್ರು?
ಇನ್ ಜೆನೆಸಿಸ್ 3
ಆದಿಕಾಂಡ 3ರಲ್ಲಿ
ಆಫ್ಟರ್ ಕರ್ಸಿಂಗ್ ದ ಸರ್ಪೆಂಟ್ ಇನ್ ವರ್ಸ್ 14
14ನೇ ವಚನದಲ್ಲಿ ಆ ಸರ್ಪವನ್ನು ಶಪಿಸಿದ ನಂತರ
ಹೀಸ್ ಟೆಲ್ಸ್ something that is going to happen in the future.
Mundina bhavishyadalli nadeyuvanta ondu karyavannu avaru heltare.
What Adam and Eve have done is a sin.
Adama avaru madiddu ondu papa.
But they are not going to suffer in hell for that.
Aa ondu tappigagi avaru naraka yatanayannu anubhavisodilla.
Because
yakandre
verse 15
15ne vachana
a child will be born through this woman.
ಈ ಈ ಸ್ತ್ರೀಯಿಂದ ಒಂದು ಸಂತಾನ.
Not this woman, from a woman.
ಒಬ್ಬ ಸ್ತ್ರೀಯಿಂದ ಸಂತಾನವನ್ನು ಹುಟ್ಟಲು.
And that child, she tells Satan, verse 15, will crush your head.
ಆ ಸಂತಾನವು ಆ ಸರ್ಪದ ತಲೆಯನ್ನು ಜಜ್ಜಿತ್.
But you will hurt his feet.
ಆದರೆ ನೀನು ಆತನ ಹಿಮ್ಮಡಿಯನ್ನು ಕಚ್ತೀಯ.
That is a promise of the coming of Jesus Christ right there.
ಅಲ್ಲೇ ಒಂದು ವಾಗ್ದಾನವನ್ನು ನಾವು ನೋಡ್ತೀವಿ ಯೇಸು ಸ್ವಾಮಿ ಬರುವಂತ ವಿಷಯದಲ್ಲಿ.
So what do we see there in Genesis 3 when Adam and Eve sinned?
ಆದಮ ಅವರು ಪಾಪ ಮಾಡಿದಾಗ ನಾವು ಆದಿಕಾಂಡ 3 ಅಲ್ಲಿ ಏನು ನೋಡ್ತೀವಿ?
And they blame others.
ಅವರು ಬೇರೆಯವರನ್ನ ದೂಷಿಸುತ್ತಾರೆ.
The Adam blames Eve, Eve blames the snake.
ಹಾಗೆ ಆದಮನು ಹವ್ವಳನ್ನ, ಹವ್ವಳು ಸರ್ಪವನ್ನ.
And finally God says I will take the blame.
ಆದ್ರೆ ಕಡೆಗೆ ಏನು ಹೇಳ್ತಾರೆ ದೇವರು, ನಾನು ಇದರ ಅಪವಾದವನ್ನು
ಐ ವಿಲ್ ಸೆಂಡ್ ಮೈ ಸನ್ ಥ್ರೂ ಅ ವುಮನ್.
ನಾನು ಒಬ್ಬ ಸ್ತ್ರೀಯ ಮುಖಾಂತರ ಒಬ್ಬ ಮಗನನ್ನ ಕೊಡ್ತೀನಿ.
ಅಂಡ್ ದ ಸ್ನೇಕ್ ವಿಲ್ ಬೈಟ್ ಇಟ್ಸ್ ಫೀಟ್.
ಆ ಒಂದು ಸರ್ಪವು ಆತನ ಹಿಮ್ಮಡಿಯನ್ನ ಕಚ್ಚುತ್ತೆ.
ದಟ್ ಸ್ಪೀಕಿಂಗ್ ಆಫ್ ದ ಕ್ರಾಸ್ ವೇರ್ ಜೀಸಸ್ ಫೀಟ್ ವರ್ ನೇಲ್ ಟು ದ ಕ್ರಾಸ್.
ಅದು ಶಿಲುಬೆಯ ವಿಷಯವಾಗಿ ಹೇಳ್ತಾ ಇದೆ, ಎಲ್ಲಿ ಆತನ ಕಾಲುಗಳು ಆಣೆಯಲ್ಲಿ ಮೊಳೆಯಲ್ಲಿ ಚುಚ್ಚಲ್ಪಡ್ತಾನೆ.
ಯು ವಿಲ್ ಬ್ರೂಸ್ ಹಿಮ್ ಆನ್ ದ ಹೀಲ್.
ಅಲ್ಲಿ ಹಿಮ್ಮಡಿಯಲ್ಲಿ ಆತನ ಕಚ್ಚಲ್ಪಡ್ತಾನೆ.
ದಟ್ಸ್ ದ ಲಾರ್ಡ್ ಸೇಯಿಂಗ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಬ್ಲೇಮ್. ಯು ಆರ್ ಬ್ಲೇಮಿಂಗ್ ಈಚ್ ಅದರ್ ಬಟ್ ಐ ವಿಲ್ ಟೇಕ್ ದ ಬ್ಲೇಮ್.
ಆದ್ರೆ ಇಲ್ಲಿ ನೀವಿಬ್ರು ಒಬ್ಬರನ್ನೊಬ್ಬರು ದೂಷಿಸ್ತಾ ಇದ್ದೀರಾ, ಆದ್ರೆ ಆ ದೂಷಣೆಯನ್ನು ನಾನು ತೆಗೆದುಕೊಳ್ತೀನಿ.
ಐ ವಿಲ್ ಟೇಕ್ ದ ಪನಿಷ್ಮೆಂಟ್.
ನಾನು ಶಿಕ್ಷೆಯನ್ನು ತೆಗೆದುಕೊಳ್ತೀನಿ.
And then he goes on to do something to illustrate that.
Adanna aa chitranavanna torislikke avaru ondu karyavanna maartare.
He made verse 21 garments out of skin for Adam and Eve.
Adama avarige charmada angigalannu maadidanu anta naavu nortivi.
What did he do?
Yen maadidanu?
He killed an animal. Otherwise how can he get the coat of skin?
Aa ondu charmada angiyannu padkolodu hage? ಆತನು ಒಂದು ಪ್ರಾಣಿಯನ್ನ ಸಾಯಿಸ್ತಾನೆ.
ಸೊ ದಟ್ಸ್ ದ ಫಸ್ಟ್ ಟೈಮ್ ದಟ್ ಬ್ಲಡ್ ವಾಸ್ ಶೆಡ್.
ಅಲ್ಲಿ ಮೊದಲ ಬಾರಿ ನಾವು ನೋಡ್ತೇವೆ ರಕ್ತವು ಸುರಿಯಲ್ಪಟ್ಟಿತ್ತು.
ಅಂಡ್ ಗಾಡ್ ಹಿಮ್ಸೆಲ್ಫ್ ಡಿಡ್ ದಟ್.
ದೇವರೇ ಆ ಕಾರ್ಯವನ್ನು ಮಾಡಿದ.
ಗಾಡ್ ಕಿಲ್ಡ್ ಅನ್ ಆನಿಮಲ್ ಅಂಡ್ ಟುಕ್ ಆಫ್ ದ ಸ್ಕಿನ್.
ದೇವರು ಆ ಒಂದು ಪ್ರಾಣಿಯನ್ನು ಸಾಯಿಸಿ ಅದರ ಚರ್ಮವನ್ನು ತೆಗೆದ.
ದಟ್ ವಾಸ್ ಅ ಪಿಕ್ಚರ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಜೀಸಸ್ ಕ್ರೈಸ್ಟ್.
ಅದು ಒಂದು ಚಿತ್ರಣ ಯೇಸು ಸ್ವಾಮಿ ಮಾಡಿದ ತ್ಯಾಗ.
ನಾಟ್ ಓನ್ಲಿ ಆಫ್ ದ ಬ್ಲಡ್ ಬೀಂಗ್ ಶೆಡ್ ಫಾರ್ ದ ಸಿನ್ ಆಫ್ ಆದಮ್ ಅಂಡ್ ಈವ್.
ಆದಮ ಅವರಿಗೆ ಅವರ ಪಾಪಕ್ಕೆ ಸುರಿಸಿದ ರಕ್ತ ಮಾತ್ರ ಅಲ್ಲ,
ಆಲ್ಸೋ ದಿಸ್ ರೈಚಸ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್ ಬೀಂಗ್ ಪುಟ್ ಅಪಾನ್ ಅಸ್ ಟು ಕವರ್ ಅಸ್.
ಆ ಯೇಸು ಸ್ವಾಮಿಯ ಆ ಒಂದು ನೀತಿಯನ್ನ ನಮ್ಮ ಮೇಲೆ ಧರಿಸುವ ಹಾಗೆ ಮಾಡಿ.
ಹಿ ಕವರ್ಡ್ ದೆಮ್ ವಿತ್ ದ ಸ್ಕಿನ್ ಆಫ್ ದಿ ಆನಿಮಲ್.
ಆ ಒಂದು ಪ್ರಾಣಿಯ ಚರ್ಮದಿಂದ ಅವರನ್ನ ಮುಚ್ಚಿದನು.
ಸೊ ಯು ಸಿ ರೈಟ್ ಇನ್ ದ ಬಿಗಿನಿಂಗ್ ಇಟ್ಸೆಲ್ಫ್ ದ ಲಾರ್ಡ್ ಟೋಲ್ಡ್ ಆಡಮ್ ಅಂಡ್ ಈವ್ ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ಪ್ರೊವಿಷನ್ ಫಾರ್ ದ ಫರ್ಗಿವ್ನೆಸ್ ಆಫ್ ಯುವರ್ ಸಿನ್.
ದೇವರು ಪ್ರಾರಂಭದಲ್ಲಿಯೇ ಅವರಿಗೆ ಒಂದು ಈ ಅವಧಾನವನ್ನು ಮಾಡಿದರೆ ದೇವರು ಈ ಪಾಪಕ್ಕಾಗಿ ನಿಮಗೆ ಒಂದು ಸಹಾಯ ಮಾಡ್ತೀನಿ ಅಂತ.
ದಟ್ಸ್ ನಾಟ್ ಸಮಥಿಂಗ್ ಸಡನ್ಲಿ ಗಾಡ್ ಥಾಟ್ ಆಫ್ ಅಟ್ ದಟ್ ಟೈಮ್.
ಅದು ತಕ್ಷಣವೇ ದೇವರು ಯೋಚನೆ ಮಾಡಿದ ಕಾರ್ಯವಲ್ಲ ಅದು.
ಗಾಡ್ ನೋಸ್ ದ ಫ್ಯೂಚರ್ ಫ್ರಮ್ ದ ಬಿಗಿನಿಂಗ್.
ದೇವರು ಆ ಮುಂದಿನ ಭವಿಷ್ಯವನ್ನ ಪ್ರಾರಂಭದಿಂದನೇ ನೋಡ್ತಾರೆ.
ಸೊ ಬಿಫೋರ್ ಹಿ ಕ್ರಿಯೇಟೆಡ್ ದ ಹೆಡ್ ಆಫ್ ದಿ ಏಂಜಲ್ಸ್ ಹಿ ನ್ಯೂ ದಿ ಏಂಜಲ್ ವಿಲ್ ಸಿನ್.
ಆ ಒಂದು ದೇವದೂತರನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲೇ ದೇವರಿಗೆ ಗೊತ್ತಿತ್ತು ಅವ್ರ ಪಾಪವನ್ನ ಮಾಡ್ತಾರೆ ಅಂತ.
ಬಿಫೋರ್ ಹಿ ಕ್ರಿಯೇಟೆಡ್ ಆಡಮ್ ಅಂಡ್ ಈವ್ ಹಿ ನ್ಯೂ ದೇ ವುಡ್ ಸಿನ್.
ಆದಮ ಅವರು ಸೃಷ್ಟಿ ಮಾಡೋ ಮೊದಲೇ ದೇವರಿಗೆ ಗೊತ್ತಿತ್ತು ಇವರು ಪಾಪ ಮಾಡಬಹುದು.
ಸಮ್ ಪೀಪಲ್ ಆಸ್ಕ್ ದಿಸ್ ಕ್ವೆಶ್ಚನ್.
ಕೆಲವರು ಈ ಪ್ರಶ್ನೆಯನ್ನ ಕೇಳ್ತಾರೆ,
ವೈ ಡಿಂಟ್ ಗಾಡ್ ಸೆಂಡ್ ಹಿಸ್ ಸನ್ ಟು ಡೈ ಫಾರ್ ದ ಸಿನ್ ಆಫ್ ಸೈತನ್.
ಯಾಕೆ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಸೈತಾನನ ಪಾಪಕ್ಕಾಗಿ ಅಂತ.
ವೆನ್ ಹಿ ಸಿನ್ಸ್ ಜಸ್ಟ್ ಲೈಕ್ ಆಡಮ್ ಸಿನ್ ಲೇಟರ್ ಆನ್.
ಆದಾಮನು ನಂತರ ಪಾಪ ಮಾಡಿದನು ಹಾಗೆ ಸೈತಾನನು ಕೂಡ ದೇವದೂತನು ಕೂಡ ಪಾಪ ಮಾಡಿದ.
ಐ ಥಿಂಕ್ ದೇರ್ ಇಸ್ ಒನ್ ಬಿಗ್ ಡಿಫ್ರೆನ್ಸ್.
ಅಲ್ಲಿ ಒಂದು ಮುಖ್ಯ ಉದ್ದೇಶವಿದೆ.
ಕ್ಯಾನ್ ಯು ಥಿಂಕ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ the angels, chief angels sin and Adam's sin?
ಇಲ್ಲಿ ಒಂದು ವ್ಯತ್ಯಾಸ ಇದೆ ಆ ಒಂದು ಮಹಾದೇವದೂತನು ಮಾಡಿದ ಪಾಪಕ್ಕೂ ಆದಾಮನು ಮಾಡಿದ ಪಾಪಕ್ಕೆ.
The chief angel sinned on his own. Nobody else tempted him.
ಇಲ್ಲಿ ಆ ಮಹಾದೇವದೂತನು ತಾನಾಗಿಯೇ ಪಾಪವನ್ನು ಮಾಡಿದನು.
Adam was tempted by somebody else to sin.
ಆದರೆ ಆದಾಮನು ಇನ್ನೊಬ್ಬರಿಂದ ಪ್ರಚೋದಿಸಲ್ಪಟ್ಟು ಪಾಪ ಮಾಡಿದನು.
There is a difference.
ಅಲ್ಲಿ ವ್ಯತ್ಯಾಸವಿದೆ.
When a person himself goes and does something and when somebody is deceived by somebody into doing something.
ಇಲ್ಲಿ ಒಬ್ಬ ವ್ಯಕ್ತಿ ತಾನಾಗಿಯೇ ಹೋಗಿ ಮಾಡುವಂತ ಪಾಪಕ್ಕೂ ಇನ್ನೊಬ್ಬ ವ್ಯಕ್ತಿ ಇನ್ನೊತ್ರ ಇತರರ ಪ್ರಚೋದನೆಯಿಂದ ಮಾಡುವಂತ ಪಾಪಕ್ಕೂ ವ್ಯತ್ಯಾಸವಿದೆ.
And there's another reason.
ಅದು ಇನ್ನೊಂದು ಕಾರಣ.
The angels were not made in the image of God.
ಅಲ್ಲಿ ದೇವದೂತರು ದೇವರ ಸಾರೂಪ್ಯದಲ್ಲಿ.
But Adam was made in the image of God.
ಆದರೆ ಆದಾಮನು ದೇವರ ಸಾರೂಪ್ಯದಲ್ಲಿ.
That's why Jesus came for the human race and he did not come for the angels when they sinned.
ಅದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯನ ಪಾಪ ಮಾಡಿದಾಗ ಬಂದನು, ದೇವದೂತನು ಪಾಪ ಮಾಡಿದಾಗ ಅವರಿಗಾಗಿ ಬರಲಿಲ್ಲ.
See in the book of Hebrews.
ಇಬ್ರಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ಹೀಗೆ.
And chapter 2.
Hebrews chapter 2. Hebrews chapter 2. Hebrews chapter 2. Hebrews chapter 2.
Hebrews chapter 2.
Hebrews chapter 2.
He is talking about the defeat of Satan on the cross in verse 14. Since the children share flesh and blood, that is the entire children of Adam, Jesus also took part in flesh and blood.
ಸೊ ಮಕ್ಕಳು ರಕ್ತ ಮಾಂಸಧಾರಿಯಾದರಿಂದ ಯೇಸು ಸ್ವಾಮಿ ಕೂಡ ಆ ರಕ್ತ ಮಾಂಸಧಾರಿ ಆದನು.
ದಟ್ ಇಸ್ ದ ಚಿಲ್ಡ್ರನ್ ಆಫ್ ಆದಮ್.
ಅದು ಆದಾಮನ ಮಕ್ಕಳಿಗಾಗಿ.
ಸೊ ದಟ್ ಥ್ರೂ ಡೆತ್ ಹಿ ವಿಲ್ ಟೇಕ್ ಅವೇ ದ ಪವರ್ ಆಫ್ ಸೈತನ್.
ಆ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತನನ್ನು ಅಡಗಿಸುವುದಕ್ಕೆ.
ಡೆಲಿವರ್ ಅಸ್ ಹೂ ಲಿವ್ಡ್ ಇನ್ ಸ್ಲೇವರಿ.
ನಾವು ಈ ಒಂದು ದಾಸತ್ವದಲ್ಲಿ ಜೀವಿಸುವಂತವ್ರನ್ನ ಬಿಡುಗಡೆ
ಮಾಡ್ಲಿಕ್ಕೆ. ದ ಮದರ್ ಗೋಸ್ ಅಂಡ್ ಕಿಲ್ಸ್ ದ ಸ್ನೇಕ್ ನಾಟ್ ದ ಡಿಸೊಬೀಡಿಯನ್ ಸನ್.
ಅದಕ್ಕಾಗಿ ನಾನು ಹೇಳಿದೆ, ಒಂದು ತಾಯಿ ತನ್ನ ಅವಿಧೇಯ ಮಗನಿಗೆ ಶಿಕ್ಷಿಸೋದಿಲ್ಲ, ಆ ಸಮಯದಲ್ಲಿ ಆ ಹಾವನ್ನ ಸರ್ಪವನ್ನು ಕೊಲ್ತಾಳೆ ಅಂತ.
ದೆನ್ ಹಿ ಸೇಸ್ ಇನ್ ವರ್ಸ್ 16, ಶೋರ್ಲಿ ಗಾಡ್ ಡಿಡ್ ನಾಟ್ ಗೋ ಟು ಹೆಲ್ಪ್ ದಿ ಏಂಜಲ್ಸ್.
16ನೇ ವಚನದಲ್ಲಿ ಹೇಳುತ್ತೆ, ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ.
When the angels sinned, he did not go to help them.
ಆದರೆ ದೇವದೂತರು ಪಾಪ ಮಾಡಿದಾಗ ಅವರು ಸಹಾಯ ಮಾಡ್ಲಿಕ್ಕೆ ಹೋಗಲಿಲ್ಲ.
They were not made in God's image.
ಯಾಕೆಂದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟವರು.
They sinned on their own.
ಯಾಕೆಂದ್ರೆ ಅವರು ತಾವಾಗಿಯೇ ಪಾಪ ಮಾಡಿದವರು.
But he gives help to the descendants of Abraham or the descendants of Adam.
So ಆದಾಮನ ಸಂತಾನಕ್ಕಾಗಿ ಅಬ್ರಹಾಮನ ಸಂತಾನದವರಿಗೆ ಅವರು ಸಹಾಯ ಮಾಡಿದನು ಅಂತ ಹೇಳಿದ್ರು.
ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಯು ಸಿ ಹೌ ಮಚ್ ಗಾಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಡೆಲಿವರಿಂಗ್ ಅಸ್ ಫ್ರಮ್ ಅವರ್ ಸಿನ್.
ಇದನ್ನ ನಿಮಗೆ ಅರ್ಥ ಆದ್ರೆ ನಿಮಗೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ, ದೇವರು ನಮ್ಮನ್ನ ಪಾಪದಿಂದ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯಾಸ ಪಡ್ತಾರೆ ಅಂತ.
ಐ ಆಮ್ ಶೋರ್ ಯು ರೆಡ್ ಆಲ್ ದೀಸ್ ವರ್ಸಸ್ ಮೆನಿ ಟೈಮ್ಸ್ ಇನ್ ದ ಬೈಬಲ್.
ನೀವು ದೇವರ ಈ ವಾಕ್ಯಗಳನ್ನ ಬಹಳ ಸಲ ದೇವರ ವಾಕ್ಯದಲ್ಲಿ ಓದಿರ್ಬೋದು ನೀವು.
ಬಟ್ when you read very quickly without thinking and meditating you miss these great truths
niu bahala begane sariyagi dhyana madade odudre idrallirō satyavanna telkollik sadhyavagodilla
so let's turn back to genesis chapter 1
adikanda modalne adhyayadalli naavu hige nodona matte nodkolona
yeah before that I want to show you this verse in isaiah and
yeshayadalli innondu
49
yeshaya 49 ralli ondu vachanavanna nodona
Isaiah 49 and verse 15
15ne vachana Isaiah 49
15 you know Jesus often said that if earthly fathers know how to give good things to their children how much more your heavenly father will give good things to those who ask him
Yesu swami helidru neevu ketta tande taayigalu nimage gottide nimma makkalige en kodbeku anta paralokadilliro tandege innu hechina amsha gottide en nimage olleyadu
so we know God is a father
ಅಲ್ಲಿ ನಮಗೆ ದೇವರ ತಂದೆ ಅಂತ ಗೊತ್ತಿದೆ
but here we read that God is also a mother
ಇಲ್ಲಿ ನಾವು ಈ ವಚನದಲ್ಲಿ ನಾವು ನೋಡೋದು ಏನಂದ್ರೆ ದೇವರು ತಂದೆ ಮಾತ್ರ ಅಲ್ಲ ತಾಯಿ ಕೂಡ
verse 15
15ನೇ ವಚನ
it's like a mother cannot forget her nursing child
ಒಂದು ಹೆಂಗಸು ತನ್ನ ಮೊಲೆಕೂಸನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ
but even they may forget I will not forget you
ಆದರೆ ಆಕೆ ಕೂಡ ಮರೆತು ಬಿಡಬಹುದು ಆದರೆ ನಾನು ಮರೆಯೋದಿಲ್ಲ ಅಂತ ಹೇಳ್ತಾರೆ
god compares his love to the love of a father and the love of a mother
devaru tanna preetiyanna illi oba tandeya preetige mattu taayiga preetige holustaru
and the devil is always trying to make you forget that
saitananu sadhyavadashtu prayatna martane idanna neevu marthu bidbeku anta
you must never forget these great truths
adakkagi ee adbhuta satyagalanna neevu yavattu maribardu
that god loves me more than my father and mother
ನಿಮಗೆ ದೇವರು ನಿಮ್ಗೆ ಗೊತ್ತಾಗಬೇಕು ದೇವರು ನನಗೆ ನನ್ನನ್ನು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ
ಪ್ರೀತಿಸುತ್ತಾರೆ
ಅವರು ನನ್ನನ್ನು ಬಿಟ್ಕೊಟ್ರು ಆದ್ರೆ ದೇವರು ನನ್ನ ಬಿಟ್ಕೊಡೋದಿಲ್ಲ ಅಂತ
ಸಿ ಸಾಮ್ 27
ಕೀರ್ತನೆ 27 ರಲ್ಲಿ ನಾವು ನೋಡೋಣ
ಹೌ ಡು ಐ ನೋ ಆಲ್ ದೀಸ್ ವರ್ಸಸ್
ನನಗೆ ವಚನಗಳೆಲ್ಲ ಹೇಗೆ ಗೊತ್ತಿದೆ
because when I was very young
nanu yavanasthanagiddaga
and I found a very good verse like this
ee vachanagalu nanage tiliyalpattavu
I would take a red pencil and color it in my bible
nanu ondu kempu pen tegedukondu adanella banna hachidene
so that sometimes when I just turn the bible like that I will suddenly see a verse colored in red
ನಾನು ದೇವರ ವಾಕ್ಯ ಬೈಬಲ್ ನ ತೆಗೆದು ನೋಡುವಾಗ ಅದರಲ್ಲಿ ಕೆಂಪು ಗುರುತನ್ನ ನಾನು ನೋಡ್ತಾ ಇದ್ದೆ
ಜಸ್ಟ್ ಒನ್ ವರ್ಸ್ ಹಿಯರ್ ಅಂಡ್ ಒನ್ ವರ್ಸ್ ದೇರ್
ಒಂದು ವಚನ ಇಲ್ಲಿ ಇನ್ನೊಂದು ವಚನ ಇನ್ನೊಂದು
ಇಂಪಾರ್ಟೆಂಟ್ ವರ್ಸಸ್
ಬಹಳ ಮುಖ್ಯವಾದ ವಚನ
ಎಸ್ಪೆಷಲಿ ಪ್ರಾಮಿಸಸ್ ದಟ್ ಕುಡ್ ಕಂಫರ್ಟ್ ಮೀ ವೆನ್ ಐ ಆಮ್ ಡಿಸ್ಕರೇಜ್
ನಾನು ಮನಗುಂದಿದಾಗ ಪ್ರತ್ಯೇಕವಾದ ವಾಗ್ದಾನಗಳು ನನಗೆ ಪ್ರೋತ್ಸಾಹ ಮಾಡುವಂತದ್ದು
ಯು ಮಸ್ಟ್ ರಿಮೆಂಬರ್ ದೀಸ್ ವರ್ಸಸ್
ಈ ವಚನಗಳನ್ನ ನೀವು ನೆನಪಿಟ್ಕೊಳ್ಬೇಕು
ಇಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ರಿಮೆಂಬರ್ ದೆಮ್ ಕಲರ್ ದೆಮ್ ಇನ್ ಯುವರ್ ಬೈಬಲ್
ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಕಷ್ಟ ಆದ್ರೆ ಪೆನ್ನಿನಲ್ಲಿ ಗುರುತು ಮಾಡಿ ಇಟ್ಕೊಳ್ಳಿ
ದಟ್ಸ್ ಹೌ ಐ ರಿಮೆಂಬರ್ಡ್
ಹಾಗೆ ನಾನು ಕೂಡ ನೆನಪಿಟ್ಕೊಂಡೆ
ಸಾಮ್ 27 ವರ್ಸ್ 10
ಕೀರ್ತನೆ 27 7
ಮೈ ಫಾದರ್ ಅಂಡ್ ಮೈ ಮದರ್ ಹ್ಯಾವ್ ಫೋರ್ಸೇಕನ್ ಮೀ ಬಟ್ ದ ಲಾರ್ಡ್ ವಿಲ್ ಟೇಕ್ ಮೀ ಅಪ್
ನನ್ನ ತಂದೆ ತಾಯಿಯು ಬಿಟ್ಟು ಬಿಟ್ಟರು ದೇವರು ನನ್ನನ್ನು ಬಿಟ್ಟುಕೊಟ್ಟಿಲ್ಲ ಅಂತ
See, if you have the Bible on a phone, there are ways of marking it in your phone as well.
ನೀವು ನಿಮ್ಮ ಮೊಬೈಲ್ನಲ್ಲಿ ಬೈಬಲ್ ಇದ್ರೆ ಅದರಲ್ಲಿ ಕೂಡ ಗುರುತು ಮಾಡ್ಕೊಳ್ಬೇಕು.
It's very good to mark the really important verses.
ಈ ಒಂದು ಮುಖ್ಯವಾದ ವಚನಗಳನ್ನು ನೀವು ಗುರುತಿಟ್ಕೊಳ್ಳೋದು ಬಹಳ ಮುಖ್ಯ.
They helped me a lot throughout my life.
ಅದು ನನಗೆ ಜೀವಿತದ ಕಾಲದಲ್ಲಿ ಬಹಳವಾಗಿ ಸಹಾಯ ಮಾಡಿದೆ.
We have many, many people in CFC churches who came out of non-Christian backgrounds and the father and mother have forsaken them.
ದೋ ಬಹಳಷ್ಟು ಸಿಎಫ್ಸಿ ನಲ್ಲಿ ಬಹಳಷ್ಟು ಯವನಸ್ಥರು ತಂದೆ ತಾಯಿ ಬಿಟ್ಟು ಹೊರಗಡೆ ಬಂದವರಿದ್ದಾರೆ
ಇನ್ ಆಲ್ ಆಫ್ ಅವರ್ ಸಿಎಫ್ಸಿ ಚರ್ಚಸ್
ಎಲ್ಲ ಸಿಎಫ್ಸಿ ಸಭೆಗಳಲ್ಲೂ ಹೀಗಾಗಿದೆ
ಹಂಡ್ರೆಡ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ದೆಮ್ ಥೌಸಂಡ್ಸ್ ಆಫ್ ದೆಮ್
ನೂರಾರು ಜನ ಸಾವಿರಾರು ಜನ ಹೀಗಿದ್ದಾರೆ
ಹೂ ವರ್ ಪುಟ್ ಔಟ್ ಆಫ್ ದೇರ್ ಹೋಮ್ ಬಿಕಾಸ್ ದೇ ಬಿಕೇಮ್ ಅ ಕ್ರಿಶ್ಚಿಯನ್
ಅವರು ಕ್ರೈಸ್ತರಾಗಿದ್ದ ಕಾರಣ ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದೆ
ಹಿಯರ್ ಇಸ್ ಅ ವರ್ಡ್ಸ್ ಫಾರ್ ದೆಮ್
ಅವರಿಗೆ ಇಲ್ಲಿ ಆ ವಚನ ಇದೆ
ಮೈ ಫಾದರ್ ಅಂಡ್ ಮೈ ಮದರ್ ಹ್ಯಾವ್ ಫೋರ್ಸೇಕನ್ ಮೀ
ನನ್ನ ತಂದೆ ನನ್ನ ತಾಯಿ ನನ್ನನ್ನು ಬಿಟ್ಟುಕೊಟ್ಟಿದ್ದಾರೆ
ಬಟ್ ದ ಲಾರ್ಡ್ ಟೇಕ್ಸ್ ಮೀ ಅಪ್
ಆದರೆ ದೇವರು ನನ್ನನ್ನು ಕಾಪಾಡ್ತಾನೆ
ಓ ದಟ್ ಇಸ್ ಕ್ರೋರ್ ಟೈಮ್ಸ್ ಬೆಟರ್ ದನ್ ಫಾದರ್ ಅಂಡ್ ಮದರ್ ಟೇಕ್ ಮೀ ಸರ್
ನನ್ನ ಸ್ವಂತ ತಂದೆ ತಾಯಿ ನನ್ನನ್ನು ಕಾಪಾಡೋದಕ್ಕಿಂತ ಅದು ಬಹಳಷ್ಟು ಹೆಚ್ಚಿನದು.
ಮಚ್ ಬೆಟರ್,
ಬಹಳ ಉತ್ತಮವಾದದ್ದು.
ಮಿಲಿಯನ್ಸ್ ಆಫ್ ಟೈಮ್ಸ್ ಬೆಟರ್,
ಅದು ಒಂದು ಕೋಟಿಗಟ್ಟಲೆಕ್ಕಿಂತ ಹೆಚ್ಚು.
ಸೊ ಯು ಮಸ್ಟ್ ರಿಮೆಂಬರ್ ದೀಸ್ ಪ್ರಾಮಿಸಸ್,
ಈ ಒಂದು ವಾಗ್ದಾನಗಳನ್ನ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ.
ಹಿ ವಿಲ್ ನೆವರ್ ಲೀವ್ ಅಸ್ ನಾಟ್ ಫಾರ್ ಸೇಕರ್ಸ್,
ಯಾವತ್ತೂ ಆತನು ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ ಅಂತ.
ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ಹಿ ಕ್ಯಾನ್ ಇಗ್ನೋರ್ ಅವರ್ ಸಿನ್.
ಅದರ ಅರ್ಥ ಹೀಗಲ್ಲ, ನಮ್ಮ ಪಾಪಗಳನ್ನು ಆತನು ಅಲಕ್ಷ್ಯ ಮಾಡ್ತಾನೆ ಅಂತ.
ದೇರ್ ಹ್ಯಾಸ್ ಟು ಬಿ ಅ ಪನಿಷ್ಮೆಂಟ್ ಫಾರ್ ಸಿನ್.
ಅಲ್ಲಿ ಪಾಪಕ್ಕೆ ಯಾವಾಗಲೂ ಒಂದು ಶಿಕ್ಷೆ
ಇರಲಿ. ಈವನ್ ದೋ ಆಡಮ್ ಅಂಡ್ ಈವ್ ಕಮಿಟೆಡ್ ಓನ್ಲಿ ಒನ್ ಸಿನ್,
ಆದಾಮ ಅವರು ಒಂದೇ ಪಾಪವನ್ನ ಮಾಡಿದ್ರು,
ಇಮಿಡಿಯೇಟ್ಲಿ ಗಾಡ್ ಸೇಸ್ ಮೈ ಸನ್ ವಿಲ್ ಕಮ್ ಅಂಡ್ ಡೈ ಫಾರ್ ದಟ್ ಒನ್ ಸಿನ್.
ಒಂದೇ ಪಾಪಕ್ಕಾಗಿ ದೇವರು ತಕ್ಷಣ ಹೇಳಿದ ಏನಂದ್ರೆ, ನನ್ನ ಮಗನು ಬಂದು ನಿಮಗೆ.
When did God say the seed of the woman will come and crush the serpent's head?
ಯಾವಾಗ ಆ ಸರ್ಪದ ತಲೆಯನ್ನ ಒಬ್ಬ ಸ್ತ್ರೀಯ ಸಂತಾನವು ಜಜ್ಜುತ್ತೆ ಅಂತ ಹೇಳಿದನು?
ನಾಟ್ ವೆನ್ ಮ್ಯಾನ್ ಹ್ಯಾಡ್ ಕಮಿಟೆಡ್ 10,000 ಸಿನ್ಸ್.
ಮನುಷ್ಯ 10,000 ಪಾಪ ಮಾಡಿದಾಗ ಅಲ್ಲ,
ಒನ್ ಸಿನ್,
ಒಂದೇ ಪಾಪ ಮಾಡಿದ.
ಇಮಿಡಿಯೇಟ್ಲಿ ಗಾಡ್ ಸೇಸ್ ಮೈ ಸನ್ ವಿಲ್ ಕಮ್ ಥ್ರೂ ದ ವುಮನ್.
ಅಲ್ಲಿ ನನ್ನ ಮಗನು ಬಂದು ಕಾಪಾಡ್ತಾನೆ ಒಬ್ಬ ಸ್ತ್ರೀಯಿಂದ ಬಂದು.
ಸೊ ವಿ ಲರ್ನ್ ಅನದರ್ ಥಿಂಗ್ ದೇರ್, ದಟ್ ಈವನ್ ಇಫ್ ದೇರ್ ವಾಸ್ ಓನ್ಲಿ ಒನ್ ಸಿನ್ ಇನ್ ದ ವರ್ಲ್ಡ್, ಜೀಸಸ್ ವುಡ್ ಸ್ಟಿಲ್ ಹ್ಯಾವ್ ಟು ಕಮ್ ಅಂಡ್ ಡೈ.
ಅಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ಲೋಕದಲ್ಲಿ ಒಂದೇ ಒಂದು ಪಾಪ ಇದ್ರೂ ಯೇಸು ಸ್ವಾಮಿ ಬಂದು ಸಾಯಬೇಕಾಗಿತ್ತು.
ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿಫರೆನ್ಸ್ ಬಿಟ್ವೀನ್ ಅ ಮ್ಯಾನ್ ಹೂ ಕಮಿಟೆಡ್ ಒನ್ ಸಿನ್ ಅಂಡ್ ಅದರ್ ಮ್ಯಾನ್ ಹೂ ಕಮಿಟೆಡ್ ಮಿಲಿಯನ್ಸ್ ಆಫ್ ಸಿನ್.
ಇಲ್ಲಿ ಒಂದು ಗೊತ್ತಾಗುತ್ತೆ, ಒಬ್ಬ ಮನುಷ್ಯ ಒಂದು ಪಾಪ ಮಾಡಿದವನು 100 ಪಾಪಗಳನ್ನು 1,000 ಪಾಪಗಳನ್ನು ಮಾಡಿದವನು ವ್ಯತ್ಯಾಸ ಇಲ್ಲ ಅಂತ.
ಆಲ್ ಆರ್ ದ ಸೇಮ್,
ಎಲ್ಲ ಒಂದೇ.
ಜೀಸಸ್ ಹ್ಯಾಡ್ ಟು ಡೈ ಫಾರ್ ಬೋಥ್.
ಯೇಸು ಸ್ವಾಮಿ ಇಬ್ಬರಿಗೂ ಸಾಯಬೇಕಾಗಿತ್ತು.
ಐ ಥಿಂಕ್ ಲೈಕ್ ದಿಸ್, ಇಫ್ ಐ ವಾಸ್ ದಿ ಓನ್ಲಿ ಹ್ಯೂಮನ್ ಬೀಯಿಂಗ್ ಇನ್ ದ ಹೋಲ್ ವರ್ಲ್ಡ್ ಹೂ ಹ್ಯಾಡ್ ಸಿನ್ಡ್,
ನಾನು ಪಾಪ ಮಾಡಿದ ಒಬ್ಬನೇ ವ್ಯಕ್ತಿ ಇದ್ರೆ ಈ ಲೋಕದಲ್ಲಿ,
ಆಲ್ ದಿ ಅದರ್ಸ್ ಆರ್ ಗುಡ್ ಪೀಪಲ್,
ಎಲ್ಲರೂ ಒಳ್ಳೆಯವರಾಗಿದ್ದರು,
ಐ ವಾಸ್ ದಿ ಓನ್ಲಿ ಸಿನ್ನರ್,
ನಾನು ಒಬ್ಬನೇ ಪಾಪಿಯಾಗಿದ್ದರು.
ಜೀಸಸ್ ವುಡ್ ಸ್ಟಿಲ್ ಕಮ್ ಅಂಡ್ ಡೈ ಫಾರ್ ಮೀ.
ಯೇಸು ಸ್ವಾಮಿ ಬಂದು ಹಾಗೆ ಆವಾಗ ಕೂಡ ನನಗಾಗಿ ಸಾಯ್ತಾ ಇದ್ರು.
ದಟ್ ಇಸ್ ಹೌ ಐ ಲುಕ್ ಅಟ್ ಇಟ್ ಅಂಡ್ ದಟ್ಸ್ ವೈ ಐ ಲವ್ ಜೀಸಸ್ ಸೋ ಮಚ್.
ಹಾಗೆ ನೋಡೋದ್ರಿಂದ ನಾನು ಯೇಸು ಸ್ವಾಮಿಯನ್ನು ಹೆಚ್ಚಾಗಿ ಪ್ರೀತಿಸ್ತೀನಿ.
ಯು ಮಸ್ಟ್ ಸೀ ಹೌ ಜೀಸಸ್ ಲವ್ಡ್ ಯು ಪರ್ಸನಲಿ.
ಯೇಸು ಸ್ವಾಮಿ ನಿಮ್ಮನ್ನ ವೈಯಕ್ತಿಕವಾಗಿ ಹೇಗೆ ಪ್ರೀತಿಸಿದ್ರು ಅದನ್ನ ನೋಡಬೇಕು.
ದಿ ಬೈಬಲ್ ಸೇಸ್ ಇಟ್ಸ್ ಲೈಕ್ ಅ ಹಸ್ಬೆಂಡ್ ಲವ್ಸ್ ಹಿಸ್ ವೈಫ್.
ಇಲ್ಲಿ ದೇವರ ವಾಕ್ಯ ಹೇಳೋ ಹಾಗೆ ಒಬ್ಬ ಗಂಡನು ಹೆಂಡತಿಯನ್ನ ಪ್ರೀತಿಸಿದ.
ಒನ್ ವೈಫ್,
ಒಂದು ಹೆಂಡತಿ.
ಹಿ ಲವ್ಸ್ ಹರ್ ಇಫ್ ಹಿ ಇಸ್ ಅ ಗುಡ್ ಹಸ್ಬೆಂಡ್ ಮೋರ್ ದನ್ ಎವ್ರಿಬಡಿ ಎಲ್ಸ್ ಇನ್ ದ ವರ್ಲ್ಡ್.
ಆ ಒಳ್ಳೆ ಗಂಡನಾಗಿದ್ರೆ ಅವನು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಪ್ರಿಯ ಹೆಂಡತಿಯನ್ನು ಪ್ರೀತಿಸುತ್ತಾನೆ.
ದಿ ಬೈಬಲ್ ಸೇಸ್ ಗಾಡ್ ಸೆಡ್ ಮ್ಯಾನ್ ಮಸ್ಟ್ ಲೀವ್ ಹಿಸ್ ಫಾದರ್ ಅಂಡ್ ಮದರ್ ಅಂಡ್ ಕ್ಲೀವ್ ಟು ಹಿಸ್ ವೈಫ್.
ದೇವರ ವಾಕ್ಯದಲ್ಲಿ ದೇವರು ಹೇಳಿದ್ರು, ಹೀಗೆ ತನ್ನ ಒಬ್ಬ ಗಂಡನಾದವನು ತನ್ನ ತಂದೆ ತಾಯಿಯನ್ನ ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಬೇಕು.
ಹಿ ಸೆಡ್ ದಟ್ ಇನ್ ಜೆನೆಸಿಸ್ 2:24.
ಆದಿಕಾಂಡ 2:24 ಈ ವಾಗ್ದಾನ ಇದೆ.
ಅಂಡ್ ಎಚ್ಚರಿಕೆ, ದಟ್ ಮೀನ್ಸ್ ವೆನ್ ಎ ಮ್ಯಾನ್ ಗೆಟ್ಸ್ ಮ್ಯಾರಿಡ್ ಹಿ ಮಸ್ಟ್ ಲವ್ ಹಿಸ್ ವೈಫ್ ಮೋರ್ ದನ್ ಹಿ ಲವ್ಸ್ ಹಿಸ್ ಫಾದರ್ ಅಂಡ್ ಮದರ್.
ಅದರ ಅರ್ಥ ಏನಂದ್ರೆ, ಒಬ್ಬ ಗಂಡನ್ನು ತನ್ನ ಹೆಂಡತಿಯನ್ನ ತನ್ನ ತಂದೆ ತಾಯಿಗಳಿಗಿಂತ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು ಅಂತ.
ಆಲ್ ಯು ಮ್ಯಾರಿಡ್ ಮ್ಯಾನ್,
ಎಲ್ಲ ಮದುವೆ ಆದ ಗಂಡಂದಿರು,
ಕ್ಯಾನ್ ಯು ರಿಯಲಿ ಸೇ ದಟ್ ಯು ಲವ್ ಯುವರ್ ವೈಫ್ ಮೋರ್ ದನ್ ಯು ಲವ್ ಯುವರ್ ಫಾದರ್ ಅಂಡ್ ಮದರ್?
ನೀವು ನಿಮ್ಮ ಹೆಂಡತಿಯನ್ನ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳ್ತೀರಾ?
ಕ್ಯಾನ್ ಯು ಸೇ ದಟ್?
ನೀವು ಹೇಳಲಿಕ್ಕೆ ಸಾಧ್ಯನಾ?
ಕ್ಯಾನ್ ಯು ಲುಕ್ ಅಟ್ ದ ಲಾರ್ಡ್ ಅಂಡ್ ಸೇ, ಲಾರ್ಡ್ ಐ ಲವ್ ಮೈ ವೈಫ್ ಮೋರ್ ದನ್ ಐ ಲವ್ ಮೈ ಫಾದರ್ ಅಂಡ್ ಮದರ್?
ನನ್ನ ಹೆಂಡತಿಯನ್ನು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ?
I can say that.
ನಾನು ಹಾಗೆ ಹೇಳಲಿಕ್ಕೆ ಶಕ್ತ.
I could say that when I got married.
ನಾನು ಮದುವೆ ಆದಾಗ ಕೂಡ ಅದನ್ನು ಹೇಳಲು ಶಕ್ತನ.
Why?
ಯಾಕೆ?
Not because I did not care for my father and mother.
ನಾನು ನನ್ನ ತಾಯಿಗೆ ತಂದೆ ತಾಯಿ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಅಲ್ಲ.
When they became old I cared for them.
ಅವರು ವಯಸ್ಸಾದಾಗ ನಾನು ಅವ್ರನ್ನ ನೋಡಿಕೊಂಡೆ.
ಬಟ್ ಬಿಕಾಸ್ ಐ ವಾಂಟೆಡ್ ಟು ಒಬೇ ಗಾಡ್ ಹೂ ಸೆಟ್ ದಟ್ ಇನ್ ಜೆನೆಸಿಸ್ 2:24.
ಆದಿಕಾಂಡ 2:24 ಹೇಳಿದ ದೇವರಿಗೆ ಅದು ನಾನು ಹೇಳಬೇಕಾಗಿ ಬಂತು, ಹಾಗೆ ಹೇಳಿದ್ದೀನಿ.
ದಟ್ ಇಸ್ ಹೌ ಜೀಸಸ್ ಲವ್ಸ್ ಅಸ್.
ಹಾಗೆ ಯೇಸು ಸ್ವಾಮಿ ನಮ್ಮನ್ನ ಕೂಡ ಪ್ರೀತಿಸ್ತಾರೆ.
ಜಸ್ಟ್ ಲೈಕ್ ಅ ಹಸ್ಬೆಂಡ್ ಲವ್ಸ್ ಹಿಸ್ ವೈಫ್,
ಒಬ್ಬ ಗಂಡನು ಹೆಂಡತಿಯನ್ನ ಪ್ರೀತಿಸಿದ ರೀತಿಯಲ್ಲಿ.
ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಟ್ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಜೀಸಸ್ ಕ್ರೈಸ್ಟ್.
ಇದು ಬಹಳ ಮುಖ್ಯ, ಯೇಸು ಸ್ವಾಮಿಯ ಜೊತೆ ನಾವು ವೈಯಕ್ತಿಕ ಸಂಬಂಧವನ್ನ ಇಟ್ಕೊಂಡಿರುವಂತದ್ದು.
ಈವನ್ ಫಾರ್ ದ ವೈಫ್ ಇಟ್ ಸೇಸ್ ಇನ್ ಸಾಮ್ 45,
ಕೀರ್ತನೆ 45 ಹೆಂಡತಿಯ ಕೂಡ ಒಂದು ಆಜ್ಞೆ ಇದೆ.
ವಾಟ್ ಶುಡ್ ಬಿ ದ ವೈಫ್ಸ್ ಆಟಿಟ್ಯೂಡ್ ಟು ಹರ್ ಓನ್ ಹೋಮ್,
ತನ್ನ ಕುಟುಂಬದವರ ವಿಷಯದಲ್ಲಿ ಹೆಂಡತಿಯ ಮನೋಭಾವ ಏನಾಗಿರಬೇಕು?
This psalm is the song of a marriage of a king.
ಇಲ್ಲಿ ಒಬ್ಬ ರಾಜನ ಮದುವೆಯ ಪ್ರಸ್ತಾಪ ಇರುವಂತಹ ಈ ಕೀರ್ತನೆ.
Or let's say the king's son is getting married.
ಒಬ್ಬ ರಾಜನ ಮಗನು ಮದುವೆ ಆಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ.
And he's talking about how he is very majestic and glorious in his appearance, the bridegroom.
ಈ ಹೆಂಡತಿ ಬಹಳ ಸುಂದರಳು,
the bridegroom
ಆಗಿರುವಂತಳು, ಗಂಡನು ಸುಂದರನಾಗಿದ್ದಾನೆ,
ಪ್ರತಿಭಾಶಾಲಿಯಾಗಿದ್ದಾನೆ. He tells the bride
ಅಲ್ಲಿ ಆ ಒಂದು ಮೊದಲ ಗಿತ್ತಿಗೆ ಹೇಳುವಂತದ್ದು.
Verse 9 last part, at your right hand stands the queen, that's the bride.
ಇಲ್ಲಿ ಒಂಬತ್ತನೇ ವಚನ ಕಡೆ ಭಾಗ, ನಿನ್ನ ಬಲಭಾಗದಲ್ಲಿ ನಿಂತಿರುವವಳು ಅಂತ.
That is the bride.
ಅದು ಹೆಂಡತಿ, ಹೆಣ್ಣು.
And he's telling the bride,
ಆ ಮದುವೆ ವಧುಗೆ ಏನು ಹೇಳ್ತಾ ಇದ್ದಾರೆ,
ಲಿಸನ್ ಡಾಟರ್,
ಹತ್ತನೇ ವಚನದಲ್ಲಿ ಎಲೆ ಕುಮಾರಿಯೇ,
ವರ್ಸ್ 10,
ಹತ್ತನೇ ವಚನ,
ಫಾರ್ಗೆಟ್ ಯುವರ್ ಪೀಪಲ್ ಅಂಡ್ ಯುವರ್ ಫಾದರ್ಸ್ ಹೌಸ್,
ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು.
Then the king will desire your beauty.
ಆವಾಗ ರಾಜನು ನಿನ್ನ ಲಾವಣ್ಯವನ್ನು ಅಪೇಕ್ಷಿಸುವನು.
ಜಸ್ಟ್ ಲೈಕ್ ಗಾಡ್ ಟೆಲ್ಸ್ ದ ಹಸ್ಬೆಂಡ್ ಟು leave his father and mother and cleave to his wife.
ಇಲ್ಲಿ ಗಂಡನಿಗೆ ಹೇಳಿದ ತರ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ನಿನ್ನ ಹೆಂಡತಿಯನ್ನು ಸೇರ್ಕೋ ಅಂತ ಹೇಳಿದ.
Tells the wife, you now forget about your old family, now this is your new family, be united to your husband.
ಇಲ್ಲಿ ಹೆಂಡತಿಗೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ನಿನ್ನ ತವರು ಮನೆಯನ್ನ ಬಿಟ್ಟುಬಿಡು, ಸ್ವಜನರನ್ನ ಬಿಟ್ಟು ನಿನ್ನ ಗಂಡನನ್ನ ಸೇರ್ಕೋ, ಇದು ಹೊಸ ಕುಟುಂಬ.
If all of you are married to each other as husband and wife like that,
ನೀವು ಎಲ್ಲರೂ ಗಂಡ ಹೆಂಡತಿಯರು ಈ ರೀತಿಯಲ್ಲಿ ಮದುವೆ ಆಗಿದ್ರೆ,
ಯುಲ್ ಹ್ಯಾವ್ ಅ ವೆರಿ ಹ್ಯಾಪಿ ಮ್ಯಾರೇಜ್,
ನೀವು ಒಳ್ಳೆಯ ಒಂದು ಕುಟುಂಬ ಮದುವೆಯ ಜೀವಿತವನ್ನು ಹೊಂದಿರ್ತೀರಿ.
ಬಟ್ ಇನ್ ಇಂಡಿಯಾ ಮೋಸ್ಟ್ ಪೀಪಲ್ ಡೂ ನಾಟ್ ಒಬೇ, ಹಸ್ಬೆಂಡ್ ಡಸ್ ನಾಟ್ ಒಬೇ, ವೈಫ್ ಡಸ್ ನಾಟ್ ಒಬೇ.
ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಬಹಳಷ್ಟು ಗಂಡಂದಿರು ಮತ್ತು ಹೆಂಡತಿಯರು ಇದನ್ನ ಒಳಪಡೋದಿಲ್ಲ.
ಯು ಡೋಂಟ್ ಒಬೇ ಗಾಡ್, ಯು ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್.
ನೀವು ದೇವರಿಗೆ ವಿಧೇಯರಾಗಿಲ್ಲ ಅಂದ್ರೆ ಬಹಳ ಸಮಸ್ಯೆಗಳು ಬರುತ್ತೆ.
ಹಿ ಇಸ್ ನಾಟ್ ಸೇಯಿಂಗ್ ಡೋಂಟ್ ಕೇರ್ ಫಾರ್ ಯುವರ್ ಪೇರೆಂಟ್ಸ್,
ಅಲ್ಲಿ ನಿಮ್ಮ ತಂದೆ ತಾಯಿಯ ಕಾಳಜಿ ವಹಿಸಬೇಡಿ ಅಂತ ಹೇಳ್ತಾ ಇಲ್ಲ.
ಜೀಸಸ್ ಕೇರ್ಡ್ ಫಾರ್ ಹಿಸ್ ಮದರ್ ಈವನ್ ವೆನ್ ಹಿ ವಾಸ್ ಹ್ಯಾಂಗಿಂಗ್ ಆನ್ ದ ಕ್ರಾಸ್.
ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗುವ ಸಮಯದಲ್ಲೂ ಕೂಡ ತಾಯಿ ಬಗ್ಗೆ ಕಾಳಜಿ ವಹಿಸಿದನು.
ಹಿ ಹ್ಯಾಡ್ ಫೋರ್ ಬ್ರದರ್ಸ್, ವೈ ಡಿಡ್ಂಟ್ ಹಿ ಲೆಟ್ ದ ಫೋರ್ ಬ್ರದರ್ಸ್ ಟೇಕ್ ಕೇರ್ ಆಫ್ ಹಿಸ್ ಮದರ್.
ಅಲ್ಲಿ ನಾಲ್ಕು ಜನ ಸಹೋದರರು ಇದ್ರು, ಅವ್ರು ನೋಡ್ಕೊಳ್ಳಿ ಅಂತ ಸುಮ್ನೆ
ಇಲ್ಲ. ಹಿ ಸೇಸ್, ಐ ಆಮ್ ದಿ ಎಲ್ಡೆಸ್ಟ್ ಸನ್, ಐ ಮಸ್ಟ್ ಕೇರ್ ಫಾರ್ ಮೈ ಮದರ್ ಈವನ್ ದೋ ಐ ಆಮ್ ಹ್ಯಾಂಗಿಂಗ್ ಆನ್ ದ ಕ್ರಾಸ್.
ನಾನು ಹಿರಿಯ ಮಗನು, ನಾನು ತಾಯಿಯ ಕಾಳಜಿ ವಹಿಸಬೇಕು, ಶಿಲುಬೆ ಮೇಲೆ ತೂಗುತ್ತಾ ಇದ್ರು ಕೂಡ.
ಅಂಡ್ ಸೋ ಹಿ ಟೋಲ್ಡ್ ಹಿಸ್ ಕಸಿನ್ ಜಾನ್, ಯು ಪ್ಲೀಸ್ ಟೇಕ್ ಕೇರ್ ಆಫ್,
ಆತನ ಸಹ ಸಹೋದರ ಯೋಹಾನನಿಗೆ ಹೇಳ್ತಾನೆ, ನನ್ನ ತಾಯಿಯ ತಾಯಿಯನ್ನು ನೋಡ್ಕೋ, ಪೋಷಿಸುವಂತ.
ಸೊ ವಿ ಮಸ್ಟ್ ಕೇರ್ ಫಾರ್ ಅವರ್ ಪೇರೆಂಟ್ಸ್, ಬಟ್ ವಿ ಮಸ್ಟ್ ಬಿ ಅಟ್ಯಾಚ್ಡ್ ಟು ಅವರ್ ಮ್ಯಾರೇಜ್ ಪಾರ್ಟ್ನರ್ಸ್.
ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು, ಆದ್ರೆ ಮುಖ್ಯವಾಗಿ ಪ್ರೀತಿಯನ್ನು ನಮ್ಮ ಹೆಂಡತಿ.
ಟರ್ನಿಂಗ್ ಟು ಜೆನೆಸಿಸ್ ಚಾಪ್ಟರ್ 1,
ಆದಿಕಾಂಡ ಒಂದರಲ್ಲಿ ನಾವು ನೋಡ್ತೀವಿ, ಮತ್ತೆ
ವೆನ್ ಗಾಡ್ ವಾಸ್ ರೀಮೇಕಿಂಗ್ ದಿ ಅರ್ತ್,
ಇಲ್ಲಿ ಭೂಮಿಯನ್ನು ಮತ್ತೆ ಸರಿ ಮಾಡೋ ಸಮಯದಲ್ಲಿ,
ಹಿ ಸೆಡ್ ಹಿ ಫಸ್ಟ್ ಮೇಡ್ ದ ಆಲ್ ದ ಕ್ರೀಚರ್ಸ್, ಆಲ್ ದ ವರ್ಲ್ಡ್, ದಿ ಅರ್ತ್, ಅಂಡ್ ದೆನ್ ದ ಫಿಶ್ ಅಂಡ್ ದಿ ಆನಿಮಲ್ಸ್.
ಇಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದನು, ನಂತರ ಆ ಪ್ರಾಣಿ ಪಕ್ಷಿ ನೀರಿನ ಮೀನುಗಳನ್ನು ಸೃಷ್ಟಿ,
ದೆನ್ ಹಿ ಮೇಡ್ ಮ್ಯಾನ್,
ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿ.
ವಿ ಆರ್ ಟೋಲ್ಡ್ ಇನ್ ಜೆನೆಸಿಸ್ 2,
ಎರಡನೇ ಅಧ್ಯಾಯ ಆದಿಕಾಂಡದಲ್ಲಿ ಹೀಗೆ ಹೇಳುತ್ತೆ,
7
ಏಳನೇ ವಚನ,
ದಟ್ ಮ್ಯಾನ್ ವಾಸ್ ಫಾರ್ಮ್ಡ್ ಫ್ರಮ್ ದ ಡಸ್ಟ್ ಆಫ್ ದ ಗ್ರೌಂಡ್,
ಇಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು.
ಸೊ ದಿಸ್ ಬಾಡಿ ಇಸ್ ಗಾಟ್ ಅ ಲಾಟ್ ಆಫ್ ಡಸ್ಟ್ ಅಂಡ್ ಅ ಲಾಟ್ ಆಫ್ ವಾಟರ್.
ಈ ಶರೀರ ನಾವು ನೋಡಿದರೆ ಇದರಲ್ಲಿ ಬಹಳ ಧೂಳು ಮತ್ತು ನೀರು ತುಂಬಿದೆ.
ಯು ನೋ ಲೈಕ್ ಗಾಡ್ ಟುಕ್ ದ ಡಸ್ಟ್ ಅಂಡ್ ವಾಟರ್ ಅಂಡ್ ಮೇಡ್ ದ ಶೇಪ್ ಆಫ್ ಅ ಮ್ಯಾನ್.
ಇಲ್ಲಿ ದೇವರು ಏನ್ ಮಾಡಿದ್ರು, ಆ ಧೂಳು ಮಣ್ಣನ್ನು ತೆಗೆದು ಅದರಲ್ಲಿ ನೀರು ಕಲಸಿ ಮಾಡಿದ್ರು ಅಂತ.
ಸೊ ನೌ ಇಟ್ ಲುಕ್ಸ್ ಲೈಕ್ ಅ ಮ್ಯಾನ್ ಬಟ್ ಇಟ್ಸ್ ನಾಟ್ ಅ ಮ್ಯಾನ್.
ಆ ಒಂದು ಆಕಾರ ಮನುಷ್ಯನಾಗಿ ಕಾಣಿಸುತ್ತೆ, ಆದ್ರೆ ಮನುಷ್ಯ ಅಲ್ಲ ಅದು.
ಅಂಡ್ ದಿ ಆನಿಮಲ್ಸ್ ಆರ್ ಆಲ್ಸೋ ಮೇಡ್ ಫ್ರಮ್ ದ ಸೇಮ್ ಡಸ್ಟ್ ಆಫ್ ದಿ ಅರ್ತ್.
ಆ ಒಂದು ಭೂಮಿಯ ಮಣ್ಣಿನಿಂದನೇ ಪ್ರಾಣಿಗಳನ್ನು ಸೃಷ್ಟಿಯಾಗಿದ್ದವು.
ಸಿ ವೆನ್ ಎ ಮ್ಯಾನ್ ಡೈಸ್ ಹಿ ಬಿಕಮ್ಸ್ ಡಸ್ಟ್ ಆಫ್ಟರ್ ಅ ವೈಲ್.
ಮನುಷ್ಯನು ಕೂಡ ಸತ್ತ ನಂತರ ಕೆಲವು ಸಮಯದ ನಂತರ ಅದು ಕೂಡ ಮಣ್ಣಾಗಿ,
ಆಫ್ಟರ್ ಸಮ್ ಇಯರ್ಸ್ ಯು ಲುಕ್ ದೇರ್ ಇಟ್ಸ್ ಆಲ್ ಡಸ್ಟ್.
ಅದೆಲ್ಲ ಧೂಳಾಗಿರುತ್ತೆ ಕೆಲವು ವರ್ಷದ ನಂತರ.
ಹಿಯರ್ಸ್ ಆನ್ ಅನಿಮಲ್ ದಟ್ ಡೈಸ್ ಆಫ್ಟರ್ ಸಮ್ ಇಯರ್ಸ್, ಇಟ್ಸ್ ಆಲ್ಸೋ ಡಸ್ಟ್.
ಇಲ್ಲಿ ಪ್ರಾಣಿ ಸತ್ತಾಗ ಕೂಡ ಕೆಲವು ವರ್ಷದ ನಂತರ ನಾವು ನೋಡಿದ್ರೆ ಅದು ಕೂಡ ಧೂಳ.
ಯು ಕಾಂಟ್ ಮೇಕ್ ಔಟ್ ವಿಚ್ ಇಸ್ ದಿ ಅನಿಮಲ್ಸ್ ಡಸ್ಟ್ ಅಂಡ್ ದ ಮ್ಯಾನ್ಸ್ ಡಸ್ಟ್.
ಆ ಒಂದು ಧೂಳನ್ನ ನೋಡಿದಾಗ, ಎರಡನ್ನ ಹೋಲಿಸಿ ನೋಡಿದಾಗ, ಯಾವುದು ಮನುಷ್ಯನ ಧೂಳು ಯಾವುದು ಪ್ರಾಣಿಯ ಧೂಳು ಅಂತ ಗೊತ್ತಾಗಲ್ಲ.
ಆರ್ ಬಾಡಿ ಇಸ್ ಮೇಡ್ ದ ಸೇಮ್ ಡಸ್ಟ್ ಟು ದಿ ಅನಿಮಲ್ಸ್.
ನಮ್ಮ ಶರೀರ ಕೂಡ ಅದೇ ಧೂಳಿನಿಂದ, ಪ್ರಾಣಿ ಮಾಡಿದ ಧೂಳಿನಿಂದಲೇ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ.
ಲೈಕ್ ಎ ಡಾಗ್ ಫಾರ್ ಎಕ್ಸಾಂಪಲ್.
ಉದಾಹರಣೆಗೆ ಒಂದು ನಾಯಿ.
ಎ ಡಾಗ್ ಹಸ್ ಗಾಟ್ 2 ಐಸ್, ವಿ ಹ್ಯಾವ್ ಗಾಟ್ 2 ಐಸ್.
ನಾಯಿಗೆ ಎರಡು ಕಣ್ಣಿದೆ, ನಮಗೂ ಎರಡು ಕಣ್ಣಿದೆ.
ವಿ ಆಲ್ಸೋ ಗಾಟ್ 2 ಹ್ಯಾಂಡ್ಸ್ ಅಂಡ್ 2 ಲೆಗ್ಸ್, ದ ಡಾಗ್ ಹಸ್ ಗಾಟ್ 4 ಲೆಗ್ಸ್.
ನಮಗೆ ಎರಡು ಕೈ ಎರಡು ಕಾಲಿದೆ, ನಾಯಿಗೆ ಕೂಡ ನಾಲ್ಕು ಕಾಲುಗಳಿದೆ.
ಅಂಡ್ ದ ಡಾಗ್ ಹಸ್ ಗಾಟ್ ಎ ಹಾರ್ಟ್ ಅಂಡ್ ಎ ಮೈಂಡ್ ಅಂಡ್ ಸೋ ಮೆನಿ ಥಿಂಗ್ಸ್.
ನಾಯಿಗೆ ಕೂಡ ಹೃದಯ ಮನಸ್ಸು ಹಾಗೆ ಮೆದುಳು ಎಲ್ಲ ಇದೆ ಮನುಷ್ಯ.
ವೆನ್ ಗಾಡ್ ಮೇಡ್ ದಿಸ್ ಮ್ಯಾನ್ ಔಟ್ ಆಫ್ ಡಸ್ಟ್,
ದೇವರು ಆ ಮನುಷ್ಯನನ್ನ ಆ ಧೂಳಿನಿಂದ ಸೃಷ್ಟಿಸಿದಾಗ,
ಇಟ್ಸ್ ಲೈಕ್ ಎ ಸ್ಟ್ಯಾಚ್ಯೂ ಮೇಡ್ ಆಫ್ ಮಡ್.
ಇದು ಒಂದು ಒಂದು ಕೆತ್ತನೆ ಅಥವಾ ಒಂದು ಗೊಂಬೆ ಅಂತ ಹೇಳಬಹುದು.
ಯು ನೋ ದೇರ್ ಆರ್ ಮೆನಿ
ಸೃಷ್ಟಿಸಿದ್ದು ಮಣ್ಣಿನಿಂದ.
ಸ್ಟ್ಯಾಚ್ಯೂಸ್ ಮೇಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ವಿ ಸೀ ಇನ್ ಆರ್ ಕಂಟ್ರಿ.
ಇಲ್ಲೆಲ್ಲ ನಾವು ಇದನ್ನ ಮಾಡಿರೋದನ್ನ ನಾವು ನೋಡ್ತೇವೆ, ಕೆತ್ತನೆಗಳನ್ನ.
ದೇರ್ ಇಸ್ ನೋ ಲೈಫ್ ಇನ್ ದಟ್ ಸ್ಟ್ಯಾಚ್ಯೂ.
ಆ ಒಂದು ವಿಗ್ರಹಗಳಲ್ಲಿ ಜೀವ ಇರೋದಿಲ್ಲ.
ಸೊ ದಿಸ್ ಇಸ್ ಲೈಕ್ ದಟ್ ಎ ಮಡ್ ಸ್ಟ್ಯಾಚ್ಯೂ ಆಫ್ ಎ ಮ್ಯಾನ್.
ಇಲ್ಲಿ ಆ ಮನುಷ್ಯನ ಒಂದು ವಿಗ್ರಹ ಮಣ್ಣಿನಿಂದ ಮಾಡುವಂಥದ್ದು.
ಅಂಡ್ ವಿ ರೀಡ್ ದಟ್ ಗಾಡ್ ಬ್ರೀದ್ ಇನ್ ಟು ದ ಮ್ಯಾನ್.
ಇಲ್ಲಿ ಈ ವಚನದಲ್ಲಿ ನಾವು ನೋಡ್ತೇವೆ ಆ ಜೀವಶ್ವಾಸವನ್ನು ದೇವರು ಊದಿದನು.
ಅಂಡ್ ವೆನ್ ಗಾಡ್ ಬ್ರೀದ್ ಇನ್ ಟು ಮ್ಯಾನ್, ವರ್ಸ್ 7, ಜೆನೆಸಿಸ್ 2:7,
ಆದಿಕಾಂಡ 2:7 ಆ ಜೀವಶ್ವಾಸವನ್ನು ದೇವರು ಊದಿದಾಗ,
ಹಿ ಡಿಡ್ ನಾಟ್ ಬ್ರೀದ್ ಇನ್ ಟು ದಿ ಅನಿಮಲ್ಸ್.
ಆ ಒಂದು ಪ್ರಾಣಿಗಳಲ್ಲಿ ಅದನ್ನು ಊದಿಲ್ಲ ದೇವರು.
ದೇ ಜಸ್ಟ್ ವರ್ ಮೇಡ್ ಆಫ್ ದ ಮಡ್ ಅಂಡ್ ದೇ ಹ್ಯಾಡ್ ದ ಬ್ರೆತ್.
ಆ ಒಂದು ದೇವರು ಆ ಧೂಳಿನಿಂದ ಸೃಷ್ಟಿಸಿದನು, ಅವರಿಗೆ ಅದಕ್ಕೆ ಜೀವ ಬಂತು.
ಬಟ್ ವೆನ್ ಗಾಡ್ ಬ್ರೀದ್ ಇನ್ ಟು ಮ್ಯಾನ್,
ಮನುಷ್ಯನಲ್ಲಿ ಆ ಜೀವಶ್ವಾಸವನ್ನು ದೇವರು ಪ್ರತ್ಯೇಕವಾಗಿ,
ಹಿ ಡಿಡ್ನಟ್ ಓನ್ಲಿ ಸ್ಟಾರ್ಟ್ ಬ್ರೀದಿಂಗ್,
ಅವನು ಶ್ವಾಸವನ್ನು ಆಡೋದು ಮಾತ್ರವಲ್ಲ.
ಸೇಸ್ ಇನ್ ವರ್ಸ್ 7, ಹಿ ಬಿಕೇಮ್ ಎ ಲಿವಿಂಗ್ ಸೋಲ್.
ಸೊ ಇಲ್ಲಿ ಬದುಕುವ ಪ್ರಾಣಿಯಾದನು ಅಂತ ಮನುಷ್ಯನ ಬಗ್ಗೆ.
ಅನಿಮಲ್ಸ್ ಆರ್ ನಾಟ್ ಲಿವಿಂಗ್ ಸೋಲ್ಸ್.
ಅವು ಪ್ರಾಣಿಗಳ ಬಗ್ಗೆ ಹಾಗೆ ಹೇಳಲ್ಲ, ಬದುಕುವ ಪ್ರಾಣಿ.
ವಾಟ್ ಇಸ್ ಇಟ್ ದಟ್ ಮೇಡ್ ಮ್ಯಾನ್ ಡಿಫ್ರೆಂಟ್ ಫ್ರಮ್ ದಿ ಅನಿಮಲ್ಸ್?
ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ?
ನಾಟ್ ದ ಡಸ್ಟ್ ಆಫ್ ದೇರ್ ಬಾಡಿ,
ಅವರ ಶರೀರದಲ್ಲಿರೋ ಧೂಳಲ್ಲ, ಮಣ್ಣಲ್ಲ.
ಐಸ್ ಆರ್ ನೋಸ್ ಆರ್ ಮೌತ್, ಅನಿಮಲ್ಸ್ ಹ್ಯಾವ್ ಗಾಟ್ ಆಲ್ ದಟ್.
ಪ್ರಾಣಿಗಳಲ್ಲಿ ಇರೋದು ಕಣ್ಣಾಗಿರ್ಲಿ, ಮೂಗಾಗಿರ್ಲಿ, ಇನ್ನು ಇತರ
ನಾಟ್ ಹಾರ್ಟ್ ಆಫ್ ದ ಕಿಡ್ನೀಸ್, ಅನಿಮಲ್ಸ್ ಹ್ಯಾವ್ ಗಾಟ್ ಆಲ್ ದಟ್.
ಹೃದಯ, ಕಿಡ್ನಿ ಇದೆಲ್ಲ ಅಲ್ಲ, ಅದು ಪ್ರಾಣಿಗಳಿಗೂ ಇದೆ ಮನುಷ್ಯನಿಗೂ ಇದೆ.
ಬಟ್ ದೇರ್ ಇಸ್ ಒನ್ ಥಿಂಗ್ ಅಂಡ್ ಓನ್ಲಿ ಒನ್ ಥಿಂಗ್ ದಟ್ ಮೇಕ್ಸ್ ಅ ಮ್ಯಾನ್ ಡಿಫ್ರೆಂಟ್ ಫ್ರಮ್ ಅನ್ ಅನಿಮಲ್.
ಪ್ರಾಣಿಗಿಂತ ಪ್ರತ್ಯೇಕಿಸುವಂತ ಒಂದೇ ಒಂದು ಕಾರಣ ಇದೆ ಮನುಷ್ಯನ.
ದಟ್ ಇಸ್ ಕಾನ್ಶಿಯನ್ಸ್.
ಅದು ಮನಸ್ಸಾಕ್ಷಿ.
ವೆನ್ ಗಾಡ್ ಬ್ರೀದ್ ಇನ್ ಟು ಅ ಮ್ಯಾನ್, ಹಿ ಗಾಟ್ ಅ ಕಾನ್ಶಿಯನ್ಸ್.
ದೇವರು ಆ ಜೀವಶ್ವಾಸವನ್ನು ಊದ್ದಾಗ ಮನುಷ್ಯನಲ್ಲಿ ಆ ಮನಸಾಕ್ಷಿ ಅನ್ನೋದು.
ಇಫ್ ಗಾಡ್ ಹ್ಯಾಡ್ ಬ್ರೀತ್ ಇನ್ ಟು ಅ ಡಾಗ್, ದಟ್ ಡಾಗ್ ವುಡ್ ಹ್ಯಾವ್ ಗಾಟ್ ಅ ಕಾನ್ಶಿಯನ್ಸ್ ಟು.
ದೇವರು ಆ ನಾಯಿಗೆ ಆ ಶ್ವಾಸವನ್ನು ಊದಿದ್ರೆ ಅದಕ್ಕೂ ಮನಸಾಕ್ಷಿ ಬರ್ತಾ ಇತ್ತು.
ಬಟ್ ಗಾಡ್ ನೆವರ್ ಬ್ರೀತ್ ಇನ್ ಟು ಎನಿ ಅನಿಮಲ್.
ಯಾವುದೇ ಪ್ರಾಣಿಯಲ್ಲಿ ದೇವರು ಆ ಜೀವಶ್ವಾಸವನ್ನು,
ದೇ ಜಸ್ಟ್ ಆಟೋಮ್ಯಾಟಿಕ್ಲಿ ಹ್ಯಾಡ್ ಬ್ರೆತ್ ಟು ಲಿವ್.
ಅದಕ್ಕೆ ತಾನೇ ತಾನಾಗಿ ಅವರಿಗೆ ಶ್ವಾಸ ಬಂತು ಜೀವಿಸಲಿಕ್ಕೆ.
But when God breathed into man, something special happened.
ದೇವರು ಮನುಷ್ಯನಿಗೆ ಆ ಜೀವಶ್ವಾಸವನ್ನು ಊದಿದಾಗ
ವಿಶೇಷವಾಯಿತು,
ಅವನಿಗೆ ಆ ಮನಸ್ಸಾಕ್ಷಿ.
ಯು ಮಸ್ಟ್ ರಿಮೆಂಬರ್,
ನೀವು ನೆನಪಿಟ್ಕೊಳ್ಬೇಕು,
ಓನ್ಲಿ ಥಿಂಗ್ ದಟ್ ಮೇಕ್ಸ್ ಯು ಡಿಫ್ರೆಂಟ್ ಫ್ರಮ್ ಅನ್ ಅನಿಮಲ್ ಇಸ್ ಯುವರ್ ಕಾನ್ಶಿಯನ್ಸ್.
ಆ ಒಂದು ಪ್ರಾಣಿಯಿಂದ ನಿಮಗೆ ಯಾವ ವಿಷಯದಲ್ಲಿ ವ್ಯತ್ಯಾಸವಾಗಿದ್ದೀರಾ ಅಂದ್ರೆ ನಿಮಗೆ ಮನಸ್ಸಾಕ್ಷಿ ಇದೆ.
ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟ್ರೂತ್.
ಅದು ಬಹಳ ಮುಖ್ಯವಾದ ಸತ್ಯ.
ಬಿಕಾಸ್ ಫ್ರಮ್ ದಟ್ ವಿ ಲರ್ನ್.
ಅದರಿಂದ ನಾವು ಏನ್ ಕಲಿತೆವು?
ಫಸ್ಟ್ ಆಫ್ ಆಲ್, ವಾಟ್ ಇಸ್ ಅ ಕಾನ್ಶಿಯನ್ಸ್?
ಮೊದಲನೇದಾಗಿ ಮನಸ್ಸಾಕ್ಷಿ ಅಂದ್ರೆ ಏನು?
ದ ಕಾನ್ಶಿಯನ್ಸ್ ಇಸ್ ದ ವಾಯ್ಸ್ ಆಫ್ ಗಾಡ್ ಇನ್ಸೈಡ್ ಎವ್ರಿ ಹ್ಯೂಮನ್ ಬೀಯಿಂಗ್.
ಆ ಒಂದು ಮನಸ್ಸಾಕ್ಷಿ ಅನ್ನೋದು ದೇವರ ಒಂದು ಸ್ವರವಾಗಿದೆ ಒಬ್ಬ ಮನುಷ್ಯನ ಒಳಗಡೆ ಇರುವಂತದ್ದು.
ಟುಡೇ ಪೀಪಲ್ ಆರ್ ಡಿವೈಡೆಡ್ ಇಂಟು ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್ ಅಂಡ್ ಆಲ್ ದಟ್.
ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೀವಿ, ಹಿಂದೂಗಳು, ಮುಸ್ಲಿಮರು, ಬುದ್ಧ
ಕ್ರಿಶ್ಚಿಯನ್ಸ್,
ಹಾಗೆ ಕ್ರೈಸ್ತರು, ಹೀಗೆ ಪಂಗಡಗಳನ್ನು ಮಾಡ್ಕೊಂಡಿದ್ದೀವಿ.
ಬಟ್ ಇಫ್ ಯು ಹ್ಯಾವ್ 10 ಬೇಬೀಸ್ ಬೋರ್ನ್ ಇನ್ ಎ ಹಾಸ್ಪಿಟಲ್,
ಒಂದು ಆಸ್ಪತ್ರೆಯಲ್ಲಿ 10 ಮಕ್ಕಳು ಹುಟ್ಟಿದ್ರೆ,
ಕ್ಯಾನ್ ಯು ಲುಕ್ ಅಟ್ ದ ಬೇಬೀಸ್ ಅಂಡ್ ಸೇ ಹೂ ಇಸ್ ದ ಹಿಂದೂ, ಹೂ ಇಸ್ ದ ಕ್ರಿಶ್ಚಿಯನ್, ಹೂ ಇಸ್ ದ ಮುಸ್ಲಿಂ?
ಆ ಮಕ್ಕಳನ್ನ ನೋಡಿ ನಾವು ಹೇಳಲಿಕ್ಕಾಗುತ್ತಾ ಯಾವುದು ಕ್ರೈಸ್ತ ಮಗು, ಮುಸ್ಲಿಂ ಮಗು, ಹಿಂದೂ ಮಗು ಅಂತ?
ಆಲ್ ದ ಸೇಮ್,
ಎಲ್ಲ ಮಕ್ಕಳು ಸಮನಾಗಿರ್ತಾರೆ.
ಅಂಡ್ ವೆನ್ ದೇ ಗ್ರೋ ಅಪ್,
ಅವರು ಬೆಳೆಯುವಾಗ,
ಎವ್ರಿ ಒನ್ ಆಫ್ ದೆಮ್ ಕ್ರಿಶ್ಚಿಯನ್ ಆರ್ ಹಿಂದೂ ಆರ್ ಮುಸ್ಲಿಂ ಇನ್ ಟೆಲ್ ಲೈಸ್,
ಎಲ್ಲ ಕ್ರೈಸ್ತರಾಗಿರ್ಬೋದು, ಮುಸ್ಲಿಂ, ಹಿಂದೂ, ಯಾವ ಮಕ್ಕಳಾದ್ರೂ ಸುಳ್ಳು ಅವ್ರು ಜಗಳ ಮಾಡ್ತಾರೆ.
They're just the same.
ಎಲ್ಲರು ಸರಿಯ ಅದೇ ಸಮನಾಗಿರ್ತಾರೆ.
Only their parents will give them a religion.
ತಂದೆ ತಾಯಿಯಂದ್ರೆ ಅವ್ರಿಗೆ ಬೇರೆ ಬೇರೆ ಧರ್ಮ ಅಥವಾ ಮತ.
But there's one thing that all these babies have.
ಆದ್ರೆ ಎಲ್ಲ ಮಕ್ಕಳಿಗೆ ಇರುವಂತದ್ದು ಒಂದು ಏನು ಅಂದ್ರೆ ಅದು ಮನಸ್ಸಾಕ್ಷಿ.
ವಾಟ್ ಎವರ್ ದೇರ್ ರಿಲಿಜನ್,
ಯಾವುದೇ ಧರ್ಮವಾದರೂ ಪರವಾಗಿಲ್ಲ,
ದೇರ್ ಕಾನ್ಶಿಯನ್ಸ್ ವಿಲ್ ಟೆಲ್ ದೆಮ್ ವೆನ್ ದೇ ಟೆಲ್ ಅ ಲೈ.
ಅವರು ಸುಳ್ಳು ಹೇಳಿದಾಗ ಅವ್ರ ಮನಸ್ಸಾಕ್ಷಿಯು ಅವ್ರಿಗೆ ಹೇಳುತ್ತೆ.
ಇಫ್ ಯುವರ್ 5 ಇಯರ್ ಓಲ್ಡ್ ಸನ್,
ನಿಮ್ಮ 5 ವರ್ಷದ ಮಗ
ಟೆಲ್ಸ್ ಯು ಅ ಲೈ,
ನಿಮಗೆ ಸುಳ್ಳು ಹೇಳಿದ್ರೆ,
ಮಮ್ಮಿ ಐ ಡಿಡ್ ನಾಟ್ ಡೂ ದಟ್,
ತಾಯಿ ಅಮ್ಮ ನಾನು ಅದನ್ನ ಮಾಡಲಿಲ್ಲ,
ಯು ಕ್ಯಾನ್ ಲುಕ್ ಅಟ್ ಹಿಸ್ ಫೇಸ್ ಅಂಡ್ ಯು ಕ್ಯಾನ್ ನೋ ಹಿಸ್ ಟೆಲಿಂಗ್ ಅ ಲೈ.
ಅವನ ಮುಖ ನೋಡಿ ನೀವು ಹೇಳ್ಬೋದು ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ.
ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅ 5 ಇಯರ್ ಓಲ್ಡ್ ಟು ಕವರ್ ಅಪ್ ಅ ಲೈ.
ಒಂದು 5 ವರ್ಷದ ಮಗುಗೆ ಆ ಸುಳ್ಳನ್ನ ಮುಚ್ಚಿಡೋದಕ್ಕೆ ಕಷ್ಟವಾಗ.
ಬಿಕಾಸ್ ದ ಕಾನ್ಶಿಯನ್ಸ್ ಇಸ್ ಕನ್ವಿಕ್ಟಿಂಗ್ ಹಿಮ್, ಯು ಟೋಲ್ಡ್ ಅ ಲೈ.
ಆ ಒಂದು ಮನಸ್ಸಾಕ್ಷಿಯು ಅವನಿಗೆ ಚುಚ್ತಾ ಇದೆ, ನೀನು ಸುಳ್ಳು ಹೇಳದೆ ಅಂತ.
ಬಟ್ ಯು ಕ್ಯಾನ್ ಕಿಲ್ ಯುವರ್ ಕಾನ್ಶಿಯನ್ಸ್.
ಆ ಒಂದು ಮನಸ್ಸಾಕ್ಷಿಯನ್ನ ಸಾಯಿಸಬಹುದು ನೀವು.
ದಟ್ಸ್ ವೈ ವೆನ್ ದಟ್ ಚೈಲ್ಡ್ ಬಿಕಮ್ಸ್ 20 ಇಯರ್ಸ್ ಓಲ್ಡ್,
ಆ ಮಗು ಒಂದು 20 ವರ್ಷದವನಾದಾಗ,
he can tell a lie in such a clear way you believe it as if he's speaking the truth.
avanu aa mukha aa ondu sullanna heluvaga neevu nambidtira haudu avanu nijane helta irbodu anta.
we have all become experts at telling lies.
now ellaru sullu heladralli nipudaraag bidtivi
by killing our conscience.
namma manasakshiyanna saayisodra mukantara.
children cheat in their examinations because they kill their conscience.
makkalu parikshiyalli mosa maartare ಯಾಕೆ ಅವರ ಮನಸ್ಸಾಕ್ಷಿಯನ್ನು ಸಾಯಿಸೋದ್ರಿಂದ.
They steal from other people's things by killing their conscience.
ಅವರ ಮನಸ್ಸಾಕ್ಷಿಯನ್ನು ಸಾಯಿಸಿ ಅವರು ಬೇರೆಯವರಿಂದ ವಸ್ತುಗಳನ್ನ ಕದ್ದುಕೊಳ್ತಾರೆ.
See, animals don't have any conscience when they fight and scream and kill each other.
ಆ ಪ್ರಾಣಿಗಳಿಗೆ ಮನಸ್ಸಾಕ್ಷಿ ಇಲ್ಲ, ಅವ್ರು ಎಷ್ಟು ಹೋರಾಡುತ್ತೆ, ಜಗಳ ಮಾಡುತ್ತೆ, ಇನ್ನೋದ್ರಿಂದ ಸಾಯಿಸುತ್ತೆ.
Now listen to this.
ಇದನ್ನ ಕೇಳಿಸ್ಕೊಳ್ಳಿ.
When you don't listen to your conscience,
ನಿಮ್ಮ ಮನಸಾಕ್ಷಿಯ ಸ್ವರವನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ,
you have come down to the level of an animal.
ನೀವು ಪ್ರಾಣಿಗಳ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಅರ್ಥ.
Let me say that again.
ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
When you don't listen to your conscience, you have come to the level of an animal.
ನಿಮ್ಮ ಮನಸಾಕ್ಷಿಯ ಸ್ವರವನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ ಅಂದ್ರೆ ನೀವು ಪ್ರಾಣಿಗಳ ಮಟ್ಟಕ್ಕೆ ಬಂದಿದ್ದೀರಾ ಅಂತ.
Only thing that differentiates you from an animal is your conscience.
ನೀ ಒಂದೇ ಒಂದು ವಿಷಯ ನಿಮ್ಮನ್ನ ಪ್ರಾಣಿಗಳನ್ನ ವ್ಯತ್ಯಾಸ ಮಾಡುವಂತದ್ದು ಅದು ನಿಮ್ಮ ಮನಸಾಕ್ಷಿ.
Which is the most important part of your person?
ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಮುಖ್ಯವಾದ ಸಂಗತಿ ಯಾವುದು?
Not your heart, not your stomach.
ನಿಮ್ಮ ಹೃದಯ, ನಿಮ್ಮ ಹೊಟ್ಟೆ ಅಲ್ಲ.
We take such good care of our eyes that even if one speck of dust goes into the eye, we immediately wash it off.
ನಾವು ಕಣ್ಣಿನ ಒಂದು ಜಾಗೃತಿಯನ್ನು ಎಷ್ಟು ಬಡಿಸ್ತೀವಿ ಅಂದ್ರೆ ಒಂದು ಸಣ್ಣ ಧೂಳು ಹೋದ್ರೂ ಅದನ್ನ ನಾವು ಶುದ್ಧೀಕರಿಸ್ತೀವಿ.
ಈವನ್ ಒನ್ ಸ್ಪೆಕ್,
ಒಂದು ಸಣ್ಣ ಧೂಳಿನ ಕಣ.
ಯು ನೋ ಹೌ ಒನ್ ಸ್ಪೆಕ್ ಆಫ್ ಡಸ್ಟ್ ಗೋಸ್ ಇನ್ ಟು ಯುವರ್ ಐ ಅಂಡ್ ಇಟ್ ಇರಿಟೇಟ್ಸ್ ಯು, ಕೀಪ್ಸ್ ಆನ್ ಇರಿಟೇಟಿಂಗ್ ಯು.
ನಿಮ್ಮ ಒಂದು ಒಂದು ಧೂಳಿನ ಕಣ ನಿಮ್ಮ ಕಣ್ಣಿಗೆ ಹೋದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ?
ಅಂಡ್ ಜೀಸಸ್ ಸ್ಪೋಕ್ ಅಬೌಟ್ ದಟ್ ಇನ್ ಲೂಕ್ ಚಾಪ್ಟರ್ 11.
ಲೂಕ 11ರಲ್ಲಿ ಯೇಸು ಸ್ವಾಮಿ ಅದರ ಬಗ್ಗೆ ಮಾತಾಡಿದರು.
Luke chapter 11,
Luke 11ರಲ್ಲಿ
Jesus said in verse 34,
34ನೇ ವಚನದಲ್ಲಿ ಹೀಗೆ ಹೇಳಿದರು,
the eye is the lamp of your body.
ನಿಮ್ಮ ಕಣ್ಣು ದೇಹಕ್ಕೆ ದೀಪವಾಗಿದೆ.
When your eye is clear, the whole body is full of light.
ನಿಮ್ಮ ಕಣ್ಣು ನೆಟ್ಟಗಿರುವಾಗ ಅದರಂತೆ ದೇಹವೆಲ್ಲ ಬೆಳಕಾಗಿರುವುದು.
And when it is bad, your body is full of darkness.
ಅದು ಕೆಟ್ಟದಾಗಿರುವಾಗ ಅದರಂತೆ ನಿನ್ನ ದೇಹವೂ ಕತ್ತಲಾಗುವುದು.
See, eye is bad means it has become blind.
ಕಣ್ಣು ಕೆಟ್ಟದಾಗುವುದು ಅಂದ್ರೆ ಅದು ಕಣ್ಣಿನ ದೃಷ್ಟಿ ಕಳ್ಕೊಂಡಿದೆ.
If you want to know what it is to become blind,
ನಿಮಗೆ ಕಣ್ಣು ದೃಷ್ಟಿ ಕಳ್ಕೊಳ್ಳೋದು ಅಂದ್ರೆ ಏನು ಅಂತ ಅರ್ಥ ಆಗಬೇಕು ಅಂತ.
Just shut your eyelids.
ನಿಮ್ಮ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ.
That's what blindness is.
ಅದೇ ಕುರುಡು ಅಂತ ಅಂದ್ರೆ.
You shut your eyelids even for 5 minutes, you're in puzzle, what can I do now?
ನೀವು 5 ನಿಮಿಷ ಕಣ್ಣಿನ ರೆಪ್ಪೆಯನ್ನ ಮುಚ್ಚಿದ್ರೆ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ.
ಯು ಕ್ಯಾನ್ ಲೂಸ್ ಯುವರ್ ಹಿಯರಿಂಗ್, ಯು ಕ್ಯಾನ್ ಲೂಸ್ ಯುವರ್ ಹ್ಯಾಂಡ್ಸ್, ಬಟ್ ಲೂಸಿಂಗ್ ಐಸ್ ಇಸ್ ಟೆರಬಲ್.
ನಿಮ್ಮ ಕಿವಿ ಅಥವಾ ಕಾಯಿಗಳನ್ನ ಕಳ್ಕೊಳ್ಬಹುದು, ಆದ್ರೆ ಕಣ್ಣು ಕಳ್ಕೊಳ್ಳೋದು ಬಹಳ ಗಂಭೀರವಾದದ್ದು.
ಯುವರ್ ಹೋಲ್ ಲೈಫ್ ಇಸ್ ಹ್ಯಾಂಡಿಕ್ಯಾಪ್ಡ್ ಇಫ್ ಯು ಲೂಸ್ ಯುವರ್ ಐಸ್.
ನಿಮ್ಮ ಕಣ್ಣುಗಳನ್ನ ಕಳ್ಕೊಂಡ್ರೆ ನಿಮ್ಮ ಜೀವಿತವೇ ಅಂಗವಿಕಲವಾಗ್ಬಿಡುತ್ತೆ.
ವೆನ್ ಇಟ್ ಇಸ್ ಕ್ಲಿಯರ್, ಆಲ್ ದ ಲೈಟ್ ಫ್ರಮ್ ದ ವರ್ಲ್ಡ್ ಕಮ್ಸ್ ಇನ್ ಟು ಯುವರ್ ಬಾಡಿ.
ಆ ಒಂದು ಕಣ್ಣು ಸ್ಪಷ್ಟವಾಗಿದ್ರೆ ನಿಮಗೆ ಎಲ್ಲ ಲೋಕದ ಬೆಳಕು ನಿಮಗೆ ಸಿಗುತ್ತೆ.
ವೆನ್ ಯು ಲೂಸ್ ದಿ ಐಸೈಟ್,
ನೀವು ಕಣ್ಣಿನ ದೃಷ್ಟಿಯನ್ನು ಕಳೆದು.
ಯು ಡೋಂಟ್ ನೋ ವೆದರ್ ದಿಸ್ ವಾಲ್ ಇಸ್ ವೈಟ್ ಆರ್ ಬ್ಲ್ಯಾಕ್.
ಈ ಒಂದು ಗೋಡೆಯ ಬಣ್ಣ ಬಿಳಿಯ ಕಪ್ಪ ಅಂತ ಗೊತ್ತಾಗೋದಿಲ್ಲ ನಿಮಗೆ.
ಅಂಡ್ ಜೀಸಸ್ ಸೆಡ್ ಯುವರ್ ಕಾನ್ಶಿಯನ್ಸ್ ಇಸ್ ಲೈಕ್ ದಟ್.
ಯೇಸು ಸ್ವಾಮಿ ಹೇಳಿದರು ನಿಮ್ಮ ಮನಸಾಕ್ಷಿ ಕೂಡ ಹಾಗೆ ಅಂತ.
ದಟ್ ಇಸ್ ದ ಮೀನಿಂಗ್ ಆಫ್ ವರ್ಸ್ 35. ವಾಚ್ ಔಟ್ ದಟ್ ದ ಲೈಟ್ ಇನ್ ಸೈಡ್ ಯು ಡಸ್ ನಾಟ್ ಬಿಕಮ್ ಡಾರ್ಕ್ನೆಸ್.
35ನೇ ವಚನದ ಅರ್ಥ ಅದೇ, ಆದುದರಿಂದ ನಿನ್ನೊಳಗಿರುವ ಬೆಳಕೇ ಕತ್ತಲೆಯಾಗದ ಆಗಿದೆಯೋ ಏನು ನೋಡು.
ವಾಟ್ ಇಸ್ ದ ಲೈಟ್ ಇನ್ ಸೈಡ್ ಯು?
ನಿಮ್ಮಲ್ಲಿ ಇರುವಂತಹ ಬೆಳಕು ಅಂದ್ರೆ
ದಟ್ ಇಸ್ ಯುವರ್ ಕಾನ್ಶಿಯನ್ಸ್.
ಅದು ನಿಮ್ಮ ಮನಸಾಕ್ಷಿ ಅದು.
ಅಂಡ್ ಇಫ್ ಯು ಟೇಕ್ ಕೇರ್ ಆಫ್ ದಟ್ then your whole body, verse 36, will be full of light with no dark part in it.
ನೀವು ಅದರ ಜಾಗ್ರತೆಯನ್ನು ನೀವು ವಹಿಸಿದರೆ ನಿಮ್ಮ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗವೂ ಕತ್ತಲೆಯಾಗಿರೋದಿಲ್ಲ ಅಂತ.
ಸೊ ವಿ ಕ್ಯಾನ್ ಸೇ ದ ಕಾನ್ಶಿಯನ್ಸ್ ಇಸ್ ದಿ ಐಸ್ ಆಫ್ ದ ಹಾರ್ಟ್.
ನಾವು ಹೀಗೆ ಹೇಳಬಹುದು, ನಮ್ಮ ಹೃದಯದ ಕಣ್ಣು ಮನಸಾಕ್ಷಿಯಾಗಿದೆ ಅಂತ.
ಅಂಡ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿ ಐಸ್ ಆಫ್ ದ ಬಾಡಿ.
ಅದು ಬಹಳ ಮುಖ್ಯವಾದದ್ದು ನಮ್ಮ ಕಣ್ಣು ಈ ಶರೀರದಲ್ಲಿರುವಂತ ಕಣ್ಣಿಗಿಂತ.
ಹೌ ಕೇರ್ಫುಲ್ ಯು ಆರ್ ವಿತ್ ಯುವರ್ ಐಸ್ ಈವನ್ ವೆನ್ ಒನ್ ಸ್ಪೆಕ್ ಆಫ್ ಡಸ್ಟ್ ಗೋಸ್ ಇನ್ ಟು ಯುವರ್ ಐ.
ನಿಮ್ಮ ಕಣ್ಣಿನಲ್ಲಿ ಒಂದು ಸಣ್ಣ ಧೂಳಿನ ಕಣ ಹೋದ್ರೆ ಎಷ್ಟು ಜಾಗ್ರತೆ ವಹಿಸಿದ್ರೆ.
ಯು ಮಸ್ಟ್ ಕೀಪ್ ಯುವರ್ ಕಾನ್ಶಿಯನ್ಸ್ ಲೈಕ್ ದಟ್.
ಹಾಗೆ ನಿಮ್ಮ ಮನಸಾಕ್ಷಿಯನ್ನು ಕೂಡ ಜಾಗ್ರತೆ ವಹಿಸಿ.
ಯು ಡಿಡ್ ಒನ್ ಥಿಂಗ್ ರಾಂಗ್.
ಅದರ ಅರ್ಥ ಏನಂದ್ರೆ ನೀವು ಒಂದು ಸಣ್ಣ ತಪ್ಪು ಮಾಡಿದ್ರೆ
ಗೋ ಟು ಗಾಡ್,
ದೇವರ ಬಳಿಗೆ ಹೋಗ್ಬೇಕು.
ಲಾರ್ಡ್ ಐ ಆಮ್ ಸಾರಿ,
ಕರ್ತನೇ ಕ್ಷಮಿಸು ನಾನು.
ಮೇ ಬಿ ಯು ಲುಕ್ಡ್ ಅಟ್ some dirty picture or a woman and lusted.
ನೀವು ಒಂದು ನಗ್ನ ಹೆಣ್ಣಿನ ಚಿತ್ರವನ್ನು ನೋಡಿ ಅದನ್ನು ಮೋಹಿಸಿರಬಹುದು.
One second.
ಒಂದೇ ಕ್ಷಣ ಇರಬಹುದು.
Go to God.
ದೇವರ ಬಳಿ ಹೋಗಿ.
Lord, I'm sorry.
ಕರ್ತನೇ ನನ್ನನ್ನು ಕ್ಷಮಿಸು.
I sinned.
ನಾನು ಪಾಪ ಮಾಡಿದ್ದೀನಿ.
Immediately.
ಬಹಳ ತಕ್ಷಣ ಹೋಗಿ.
Just like the dust in your eye.
ನಿಮ್ಮ ಕಣ್ಣಿನಲ್ಲಿ ಆ ಧೂಳಿನ ಕಣ
ಬಿದ್ದಾಗ. Oh sister, you got angry with your husband and shouted at him.
ಸಹೋದರಿ ಸಹೋದರಿಯರೇ, ನೀವು ನಿಮ್ಮ ಗಂಡನ ಜೊತೆ ಕೋಪ ಸಿಟ್ಟಿಗೆದ್ದು ಕೂಗಾಡಿದ್ರಿ.
That's a big speck of dust in your eye.
ಅದು ನಿಮ್ಮ ಕಣ್ಣಿನಲ್ಲಿ ಬಿದ್ದಂತ ದೊಡ್ಡ ಧೂಳಿನ ಕಣ ಅದು.
What should you do?
ಅದಕ್ಕೆ ಏನ್ ಮಾಡ್ತೀರಾ ನೀವು?
What do you do when a dust goes into your eye?
ನಿಮ್ಮ ಕಣ್ಣಿನಲ್ಲಿ ಧೂಳು ಹೋದಾಗ ಏನ್ ಮಾಡ್ತೀರಾ?
Immediately.
ಬಹಳ ತಕ್ಷಣ.
Confess it to God.
ಅದನ್ನ ದೇವರಿಗೆ ಅರಕೆ ಮಾಡಬೇಕು.
Don't even wait 1 minute.
ಒಂದು ನಿಮಿಷ ಕೂಡ ಕಾಯಿ
ಹೋಗಿ.
ಬಹಳ ಬೇಗ.
Oh Lord, I'm sorry, I got angry.
ಕರ್ತನೇ ನನ್ನನ್ನು ಕ್ಷಮಿಸು, ನಾನು ಕೋಪ ಮಾಡಿಕೊಂಡೆ.
ಬಟ್ ಯು ಮಸ್ಟ್ ಆಲ್ಸೋ ಆಸ್ಕ್ ಫಾರ್ಗಿವ್ನೆಸ್ ಫ್ರಮ್ ಯುವರ್ ಹಸ್ಬೆಂಡ್.
ನೀವು ನಿಮ್ಮ ಗಂಡನ ಹತ್ರ ಕೂಡ ನೀವು ಕ್ಷಮೆ ಕೇಳಬೇಕು.
ಅಂಡ್ ಯುವರ್ ಹಸ್ಬೆಂಡ್, ಇಫ್ ಯು ಶೌಟೆಡ್ ಅಟ್ ಯುವರ್ ವೈಫ್, ಯು ಮಸ್ಟ್ ಆಸ್ಕ್ ಫಾರ್ಗಿವ್ನೆಸ್ ಫ್ರಮ್ ಹರ್.
ನೀವು ಗಂಡಂದಿರು ಹೆಂಡತಿಗೆ ಕೂಗಿ ಮಾತಾಡಿದ್ರೆ ಆವಾಗ ನೀವು ಕೂಡ ಕ್ಷಮೆ ಕೇಳಬೇಕು.
ಅದರ್ವೈಸ್ ಗಾಡ್ ವಿಲ್ ನಾಟ್ ಫಾರ್ಗಿವ್ ಯು.
ಇಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ.
ಲಿಸನ್ ಟು ದಿಸ್.
ನಿನ್ನ ಕೇಳಿಸ್ಕೊಳ್ಳಿ.
ಇಫ್ ಐ ಗೆಟ್ ಆಂಗ್ರಿ ವಿತ್ ದಿಸ್ ಬ್ರದರ್,
ನಾನು ಸಹೋದರನ ಜೊತೆ ಕೋಪ ಮಾಡಿಕೊಂಡ್ರೆ.
And I go to God, Lord, please forgive me.
ದೇವರತ್ರ ಹೋಗಿ ನಾನು ದೇವರಿಗೆ ಕ್ಷಮಿಸು ಅಂತ ಹೇಳಿ.
You know what God will say?
ದೇವರು ಏನು ಹೇಳ್ತಾರೆ ಗೊತ್ತಾ?
You first go and ask forgiveness from him.
ಮೊದಲು ನೀನು ಹೋಗಿ ಆ ಸಹೋದರನ ಬಳಿ ಕ್ಷಮೆ ಕೇಳು.
Then I will forgive you.
ನಂತರ ನಾನು ನಿನ್ನನ್ನು ಕ್ಷಮಿಸ್ತೇನೆ.
You say, Brother Zach, where does that say in the Bible like that?
ಸಹೋದರ ಜಾಕ್ ಅವರು ಅದು ದೇವರ ವಾಕ್ಯದಲ್ಲಿ ಎಲ್ಲಿ ಹೇಳುತ್ತೆ?
I'll show you.
ನಾನು ಅದನ್ನು ತೋರಿಸ್ತೀನಿ.
Matthew chapter 5.
ಮತ್ತಾಯ 5.
He's talking about anger.
ಇಲ್ಲಿ ಕೋಪದ ಬಗ್ಗೆ ಮಾತಾಡ್ತಾ ಇದೆ.
ವರ್ಸ್ 22.
22ನೇ ವಚನ ಹೀಗೆ.
Whoever is Matthew 5:22.
ಮತ್ತಾಯ 5:22.
Whoever is angry with his brother is guilty.
ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು.
He is guilty.
ಅವನು ಅಪರಾಧಿ.
Because he was angry with his brother.
ಸಹೋದರನ ಜೊತೆ ಕೋಪ ಮಾಡಿಕೊಂಡಿದ್ದಾನೆ.
Then what does he do?
ನಂತರ ಏನ್ ಮಾಡ್ತಾನೆ?
Verse 23.
23ರಲ್ಲಿ
ಹಿ ಕಮ್ಸ್ ಟು ದಿ ಆಲ್ಟರ್, ದಟ್ ಇಸ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್.
ದೇವರ ಯಜ್ಞ ವೇದಿಗೆ ಹತ್ರ ಬರ್ತಾನೆ.
ಅಂಡ್ ಹಿ ಬ್ರಿಂಗ್ಸ್ ಹಿಸ್ ಆಫರಿಂಗ್. ಲಾರ್ಡ್ ಪ್ಲೀಸ್ ಫಾರ್ ಗಿವ್ ಮೀ.
ನನ್ನ ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾನೆ, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ.
ಬಟ್ ದ ಲಾರ್ಡ್ ಸೇಸ್, ವರ್ಸ್ 24, ಲೀವ್ ಯುವರ್ ಪ್ರೇಯರ್ ದೇರ್.
ನಿನ್ನ 24ನೇ ವಚನ, ನಿನ್ನ ಕಾಣಿಕೆ ಅಥವಾ ಪ್ರಾರ್ಥನೆಯನ್ನು ಅಲ್ಲಿ ಬಿಡು.
ಅಂಡ್ ಗೋ ಫಸ್ಟ್ ಟು ಯುವರ್ ಬ್ರದರ್.
ಮೊದಲು ನಿನ್ನ ಸಹೋದರನ ಬಳಿ ಹೋಗು.
ಅಂಡ್ ಆಸ್ಕ್ ಹಿಸ್ ಫಾರ್ಗಿವ್ನೆಸ್.
ಆತನ ಕ್ಷಮೆಯನ್ನು ಕೇಳು.
ದೆನ್ ಕಮ್ ಅಂಡ್ ಪ್ರೆಸೆಂಟ್ ಯುವರ್ ಪ್ರೇಯರ್ ಟು ಗಾಡ್ ಸೇಯಿಂಗ್ ಫಾರ್ಗಿವ್ ಮೀ.
ನಂತರ ನಿನ್ನ ಪ್ರಾರ್ಥನೆಯನ್ನು ದೇವರಿಗೆ ನನಗೆ ಒಪ್ಪಿಸು, ನನ್ನನ್ನು ಕ್ಷಮಿಸು ಅಂತ.
Whose forgiveness should you ask first?
ನೀವು ಯಾರ ಕ್ಷಮೆ ಮೊದಲು ಕೇಳಬೇಕು?
Supposing you go to God and say, oh God, I'm sorry, I got angry with him, please forgive me.
ದೇವರೇ ನನ್ನನ್ನು ಕ್ಷಮಿಸಿಬಿಡು, ನಾನು ಕೋಪ ಮಾಡಿಕೊಂಡೆ ಅಂತ ಹೇಳಿದ್ರೆ.
Read it again.
ಮತ್ತೆ ಓದಿ ಅದನ್ನ.
Verse 22.
22ನೇ
ವಚನ. You're angry with your brother, you're guilty.
ನೀವು ಸಹೋದರನ ಜೊತೆ ಕೋಪ ಮಾಡ್ಕೊಂಡ್ರೆ ನೀವು ನ್ಯಾಯಾಚಾರನ ಅಪರಾಧಿ ನೀನು.
And then verse 23, you come before God and present your offering, which is your prayer.
23ನೇ ವಚನದಲ್ಲಿ ನೀನು ಕಾಣಿಕೆಯನ್ನು ಅರ್ಪಿಸ್ತೀಯ ಅಂದ್ರೆ ಪ್ರಾರ್ಥನೆಯನ್ನು
ಮಾಡ್ತೀಯ. Your offering is saying Jesus died for me, please forgive me.
ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾನೆ ನನ್ನನ್ನು ಕ್ಷಮಿಸು ಅಂತ ಹೇಳ್ತೀರಾ.
The Lord says no, leave it there, don't come with your prayer to me.
ದೇವರು ಹೇಳ್ತಾರೆ ನಿನ್ನ ಪ್ರಾರ್ಥನೆಯಿಂದ ನನ್ನ ಹತ್ರ
ಬರಬೇಡ, ಅದನ್ನು ಬಿಡು. You first be reconciled to your brother.
ನಿನ್ನ ಸಹೋದರನ ಬಳಿ ಸರಿ ಮಾಡ್ಕೋ.
Then come and pray to me.
ನಂತರ ನೀನು ಬಂದು ಪ್ರಾರ್ಥನೆ ಮಾಡು.
Have you ever heard such a teaching in any church?
ಯಾವ ಸಭೆಯಲ್ಲಾದರೂ ಈ ಒಂದು ಬೋಧನೆಯನ್ನು ಕೇಳಿದಿರಾ?
Most churches don't preach the truth.
ಬಹಳಷ್ಟು ಸಭೆಗಳಲ್ಲಿ ಈ ಸತ್ಯಗಳನ್ನು ಹೇಳೋದಿಲ್ಲ.
That is why I say all those people sitting there, their sins are not forgiven.
ಅದಕ್ಕಾಗಿ ನಾನು ಹೇಳ್ತೀನಿ ಅಲ್ಲಿ ಕುಳಿತಿರುವಂತ ಎಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿದೆ.
They are not forgiven because God says don't bring your prayer to me, go and ask forgiveness from that person first.
ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ ಯಾಕೆ ಅಂದ್ರೆ ದೇವರು ಹೇಳ್ತಾರೆ ನಿನ್ನ ಕಾಣಿಕೆ ನಿನ್ನ ಪ್ರಾರ್ಥನೆ ನನಗೆ ಬೇಡ, ಮೊದಲು ನೀನು ಸಹೋದರನ ಬಳಿ ಸರಿ ಮಾಡು.
I will tell you a true story that happened in a church, not a CFC church, in a church in Madras that I used to attend when I was a young man.
ನಾನು ಯವನಸ್ನಾಗಿದ್ದಾಗ ನಡೆದಂತ ನಿಜ ಒಂದು ಕತೆ ನಾನು ಹೇಳ್ತೀನಿ. ನಡೆದಿದ್ದು ಚೆನ್ನೈನಲ್ಲಿ ನಾನು ಇದ್ದಾಗ.
Not CFC.
CFC ಸಭೆ ಅಲ್ಲ ಅದು.
So this is long before CFC started.
CFC ಪ್ರಾರಂಭವಾದಕ್ಕೆ ಬಹಳ ಮೊದಲು ನಡೆದಿದೆ.
There was a brother in that church.
ಒಬ್ಬ ಸಹೋದರ ಆ ಸಭೆಯಲ್ಲಿ.
You know, before the breaking of bread, the preacher was preaching a long prayer, long message.
ಇಲ್ಲಿ ಒಂದು ರೊಟ್ಟಿ ಮುರಿಯೋದಕ್ಕೆ ಮೊದಲು ಸಭಾಪಾಲಕರು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ರು.
And he quoted this verse.
ಈ ವಚನವನ್ನ ಅವರು ಹೇಳಿದರು.
Before you break bread,
ಈ ಒಂದು ರೊಟ್ಟಿ ಮುರಿಯೋದಕ್ಕೆ ಮೊದಲು,
first be reconciled to your brother.
ನಿನ್ನ ಸಹೋದರನ ಜೊತೆ ಸರಿಪಡಿಸಿ.
So this man was sitting, this believer was sitting in that meeting.
ಈ ಒಂದು ಸಹೋದರ ಆ ಕೂಟದಲ್ಲಿ ಕುಳಿತುಕೊಂಡಿದ್ದ.
Suddenly remembered,
ಅನ್ನ ಬಹಳ ಬೇಗ ನೆನಪಿಸಿಕೊಂಡ.
There was a brother whom he had hurt previous week.
ಆ ಸಮಯದಲ್ಲಿ ಆ ಒಂದು ಸಹೋದರನ ಜೊತೆ ಆ ಸಹೋದರನಿಗೆ ಏನೋ ಕಷ್ಟ ಕೊಟ್ಟಿದ್ದನು.
ಅಂಡ್ ಹಿ ಲಿವ್ಡ್ ನಿಯರ್ ಬೈ.
ಅವನು ಬಹಳ ಹತ್ತಿರದಲ್ಲಿ,
ನಾಟ್ ಇನ್ ದ ಸೇಮ್ ಚರ್ಚ್, ಹಿ ಲಿವ್ಡ್ ಸಮ್ವೇರ್ ನಿಯರ್ ಬೈ.
ಸಭೆಯಲ್ಲಿ ಅಲ್ಲ, ಹತ್ತಿರದಲ್ಲಿ ಅವನು ಜೀವಿಸ್ತಾ ಇದ್ದನು.
ನಾಟ್ ಫಾರ್ ಫ್ರಮ್ ದ ಚರ್ಚ್ ಬಿಲ್ಡಿಂಗ್,
ಚರ್ಚ್ ಬಿಲ್ಡಿಂಗ್ ನಲ್ಲ ಸ್ವಲ್ಪ ಮುಂದೆ.
And said, okay Lord, I'll go and ask him. As soon as breaking of bread is over, I'll go and ask forgiveness.
Nanu ee roti muriyo karya mugidaga nanu hogi avanalli kshame kelthini.
But then he read in verse 24, first be reconciled to your brother and then come.
Illa 24ralli nodidre modalu ninna sahodarana bali sari padisko nantara ba anta.
Then he said, Lord, how can I go there? By the time I go there and come back, this breaking of bread will be over.
ಆತನು ಯೋಚನೆ ಮಾಡಿದನು, ಕರ್ತನೆ ನಾನು ಹೇಗೆ ಮಾಡಲಿ ಇದು, ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಈ ಕಾರ್ಯ ಮುಗಿದೋಗ್ಬಿಡುತ್ತೆ ಅಂತ.
But he feared God and he read first, so he said, I have to be reconciled to my brother.
ಇಲ್ಲಿ ಅವನು ದೇವರಿಗೆ ಭಯಪಟ್ಟು ಮೊದಲು ಸಹೋದರನ ಬಳಿ ಸರಿ ಮಾಡ್ಕೊಳ್ಬೇಕು.
Lord, I want to take part in the breaking of bread today.
ಅಲ್ಲಿ ನಾನು ಅವನು ಹೇಳಿದನು, ರೊಟ್ಟಿ ಮುರಿಯೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು.
The Lord said, first be reconciled to your brother.
ಆದರೆ ದೇವರು ಹೇಳಿದ್ರು, ಮೊದಲು ನಿನ್ನ ಸಹೋದರನ ಬಳಿ ಸರಿ ಮಾಡ್ಕೊ.
While this preaching was going on,
ಈ ಒಂದು ಸಂದೇಶದ ನಡೀತಾ ಇರುವಾಗ,
he got up and quickly ran to that person's house.
ಆತನು ಎದ್ದು ಓಡಿ ಹೋದನು ಆ ಸಹೋದರನ ಮನೆಗೆ.
ಹಿ ವೆಂಟ್ ದೇರ್,
ಅವನು ಅಲ್ಲಿ ಹೋಗಿ
ಆಸ್ಕ್ಡ್ ಫಾರ್ಗಿವ್ನೆಸ್,
ಅಲ್ಲಿ ಕ್ಷಮೆ ಕೇಳಿ.
ಅಂಡ್ ರ್ಯಾನ್ ಬ್ಯಾಕ್ ಇನ್ ಟು ದ ಮೀಟಿಂಗ್,
ಅಲ್ಲಿ ಕೂಟಕ್ಕೆ ಓಡಿ ಬಂದನು.
ಅಂಡ್ ವೆನ್ ಹಿ ಕೇಮ್ ಬ್ಯಾಕ್,
ಅವನು ಹಿಂದೆ ಬಂದಾಗ,
ದ ಸರ್ಮನ್ ಹ್ಯಾಡ್ ನಾಟ್ ಯೆಟ್ ಫಿನಿಶ್ಡ್,
ಆ ಒಂದು ಸಂದೇಶ ಇನ್ನೂ ಮುಗಿದಿರಲಿಲ್ಲ.
He made that preacher go on and on and on and on and on and on.
Devaru aata aa sandesha innu munde udda aglikke anumatisidru.
So sometimes when you hear a preacher going on and on and on and on, you think there may be some reason God is making him do that to help somebody.
Avu yararu bodhakaru sandeshavanna udda maartta idre adralli eno ondu kaarana ide anta neevu yoshane maadi.
Don't judge him, maybe there's some good reason.
ಸೊ ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಆತನನ್ನು ತೀರ್ಮಾನ ಮಾಡಬೇಡಿ.
ಅಬ್ಸಲ್ಯೂಟ್ಲಿ ಟ್ರೂ ಸ್ಟೋರಿ,
ಇದು ಒಂದು ನಿಜವಾದ ಸತ್ಯ.
ಯು ನೋ ದಟ್ ಬ್ರದರ್
ನಡೆದ ಘಟನೆ,
ಹಿ ಹಿಮ್ಸೆಲ್ಫ್ ಟೋಲ್ಡ್ ಮೀ ದಿಸ್.
ಆತನೇ ನನಗೆ ಹೇಳಿದನು.
ಅಂಡ್ ಹಿ ಸೆಡ್, ವೆನ್ ಐ ವಾಸ್ ಟೋಲ್ಡ್ ಟು ಗೋ ಫಸ್ಟ್, ವೆನ್ ಐ ವಾಸ್ ಸಿಟಿಂಗ್ ಇನ್ ದ ಮೀಟಿಂಗ್ ಅಂಡ್ ಐ ರೆಡ್ ದಿಸ್ ವರ್ಸ್,
ನಾನು ಈ ವಚನ ಓದಿದಾಗ ನೀನು ಮೊದಲು ಹೋಗು ಅಂತ ಹೇಳಿದಾಗ,
ದ ಪ್ರೀಚರ್ ವಾಸ್ ಅಬೌಟ್ ಟು ಫಿನಿಶ್ ಹಿಸ್ ಸರ್ಮನ್.
ಆ ಸಹೋದರನ ಬೋಧಕನು ಅವಾಗಲೇ ಮುಗಿಸ್ತಾನೇನೋ ಅಂತ ಅನಿಸ್ತಾ,
ಜಸ್ಟ್ ಅಬೌಟ್ ಟು ಸೇ ಲೆಟ್ ಅಸ್ ಪ್ರೇ ಫಾರ್ ದ ಬ್ರೆಡ್,
ಆ ಒಂದು ರೊಟ್ಟಿಗಾಗಿ ಪ್ರಾರ್ಥಿಸೋಣ ಅಂತ ಹೇಳ್ತಾರೆ ಅಂದ್ಕೊಂತಾ ಇದ್ದೆ.
ಬಟ್ ಹಿ ಸೆಡ್, ವೆನ್ ಹಿ ವೆಂಟ್ ಅಂಡ್ ಕೇಮ್ ಬ್ಯಾಕ್,
ಅವರು ಹೋಗಿ ಹಿಂದೆ ಬಂದಾಗ,
ಹಿ ಆಸ್ಕ್ಡ್ ಸಂಬಡಿ, ಹೌ ದಿಸ್ ಸರ್ಮನ್ ಇಸ್ ಸ್ಟಿಲ್ ಗೋಯಿಂಗ್ ಆನ್.
ಆತನು ಇನ್ನು ಯಾರಿಗೂ ಕೇಳಿದ್ರೆ ಹೇಗೆ ಈ ಸಂದೇಶ ಇನ್ನು ಮುಂದುವರಿತಾ ಇದೆ.
15 minutes ago he was ready to pray for the bread.
15 ನಿಮಿಷದ ಮೊದಲು ರೊಟ್ಟಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅನ್ಕೊಂಡಿದ್ದೆ.
They said suddenly his mind went to some other subject and he went on speaking on that for 15 minutes.
ಅವರ ಮನಸ್ಸು ಇನ್ಯಾವುದೋ ಒಂದು ವಿಷಯಕ್ಕೆ ಹೋಗ್ಬಿಟ್ಟು ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು.
Who made him do that?
ಯಾರು ಆತನ ಮಾಡ್ಲಿಕ್ಕೆ ಮಾಡಿದನು?
God was honoring that one brother who was going to obey his word.
ದೇವರು ಆ ಒಂದು ಸಹೋದರನ್ನು ತನಗೆ ವಿಧೇಯನಾಗ್ತಾನಲ್ಲ ಅದನ್ನ ಸನ್ಮಾನಿಸ್ತಾ ಇದ್ರು.
Made this man wander when everybody is judging him, why he is wandering off onto some other subject.
ಬೇರೆಯವರೆಲ್ಲ ನ್ಯಾಯ ತೀರ್ಮಾನ ಮಾಡ್ತಾ ಇದ್ರೆ ಈ ಸಹೋದರ ಯಾಕೆ ಈ ಸಮಯದಲ್ಲಿ ಎದ್ದು ಹೊರಗಡೆ ಹೋಗ್ತಾ ಇದ್ದಾನೆ ಅಂತ, ಆದ್ರೆ ದೇವರು ಆತನ ಮುಂದುವರಿಸಲಿಕ್ಕೆ ಅನುಮತಿಸಿದ್ರು.
This happened more than 50 years ago.
ಇದು ಒಂದು 50 ವರ್ಷದಿಂದ ಮೊದಲು ನಡೆದ ಘಟನೆ.
ಐ ಸ್ಟಿಲ್ ರಿಮೆಂಬರ್ ಇಟ್.
ನನಗೆ ಇನ್ನೂ ನೆನಪಿದೆ.
ಇಟ್ ಟಾಟ್ ಮೀ ದ ಟ್ರೆಮೆಂಡಸ್ ಲವ್ ಅಂಡ್ ಫೇತ್ಫುಲ್ನೆಸ್ ಗಾಡ್ ಹ್ಯಾಸ್ ಫಾರ್ ಸಂಬಡಿ who wants to honor him.
ಇದರಿಂದ ನನಗೆ ಒಂದು ಕಲ್ತ್ಕೊಂಡೆ ನಾನು, ದೇವರಿಗೆ ಎಷ್ಟು ಕಾಳಜಿ ಇದೆ ಯಾರಾದರೂ ದೇವರ ವಾಕ್ಯಕ್ಕೆ.
It was a great lesson for me. I have never forgotten it.
ನಾನು ಅದನ್ನ ಮರೆತಿಲ್ಲ, ಅದು ನನಗೆ ಒಳ್ಳೆಯ ಪಾಠವಾಯಿತು.
I said, Lord, I know one thing. If I honor you to obey you exactly, you will always honor me.
ನೀನು ಯಾವಾಗ್ಲೂ ಸ್ವಾಮಿ ನಾನು ನಿನಗೆ ವಿಧೇಯನಾಗಲು ನಿನಗೆ ಸನ್ಮಾನಿಸಲು ನಾನು ಇಷ್ಟಪಟ್ರೆ ನೀನು ಯಾವಾಗ್ಲೂ ನನಗೆ ಸಹಾಯ ಮಾಡ್ತೀಯ.
Remember this, that if you honor God, God will honor you.
ಇದನ್ನ ನೆನಪಿಟ್ಕೊಳ್ಳಿ, ನೀವು ದೇವರಿಗೆ ಸನ್ಮಾನಿಸಿದ್ರೆ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ.
Even if your husband or wife is unconverted and evil.
ನಿಮ್ಮ ಗಂಡ ಅಥವಾ ಹೆಂಡತಿ ಪರಿವರ್ತನೆ ಹೊಂದಿಲ್ಲ ದುಷ್ಟರಾಗಿದ್ರೂ ಕೂಡ.
If you have hurt him, go and ask his forgiveness.
ನೀವು ನೋವು ಮಾಡಿದ್ರೆ ಹೋಗಿ ಆತನ ಕ್ಷಮೆಯನ್ನು ಕೇಳಿ.
And if somebody has hurt you,
hage yaradru nimge noyisidre,
this is why you have hurt somebody else. What I just spoke,
ee vishaya nane yen maatadde andre neevu innu itararanna noyisidre.
And what if somebody has hurt you?
Illi bahushya itararu nimmanna noyisidre yen
maadbe? You don't forgive him.
ನೀವು ಆತನನ್ನ ಕ್ಷಮಿಸಿಲ್ಲ ಅಂದ್ರೆ,
ದಟ್ ಇಸ್ ರಿಟನ್ ಇನ್ ದ ನೆಕ್ಸ್ಟ್ ಚಾಪ್ಟರ್.
ಅದು ಮುಂದಿನ ಅಧ್ಯಾಯದಲ್ಲಿ ಬರ್ದಿದೆ.
Matthew chapter 6,
Matthaya 6
and verse 15,
15ನೇ ವಚನ.
If you don't forgive others, then your father will not forgive you.
ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ.
In Matthew 5 we read about where we have hurt somebody else and we must ask his forgiveness.
ಮತ್ತಾಯ 5 ರಲ್ಲಿ ನಾವು ಇನ್ನೊಬ್ಬರನ್ನು ನೋಯಿಸಿದ್ರೆ ನಾವು ಕ್ಷಮೆ ಕೇಳಬೇಕು.
In Matthew 6 we are reading about somebody who hurt us and we have to forgive him.
ಮತ್ತಾಯ 6 ರಲ್ಲಿ ನಾವು ಹೇಳ್ತಾ ಇದ್ದೇವೆ ಇನ್ನೊಬ್ಬರು ನಿಮ್ಮನ್ನ ನೋಯಿಸಿದ್ರೆ ಅವರನ್ನು ಕ್ಷಮಿಸಬೇಕು.
Both ways,
ಎರಡು ಪಕ್ಷದಲ್ಲಿ
forgiveness is very, very important.
ಕ್ಷಮಿಸುವುದು ಕ್ಷಮೆ ಕೇಳೋದು ಬಹಳ ಮುಖ್ಯವಾದ.
And don't point your finger at others.
ನಿಮ್ಮ ಬೆರಳುಗಳನ್ನ ಇನ್ನೊಬ್ಬರ ಮೇಲೆ ತೋರಿಸಬೇಡಿ.
You know the old saying that some people say,
ಹಳೆಯ ಒಂದು ಮಾತಿದೆ ಹಿರಿಯರು ಹೇಳುವಂತದ್ದು,
that when you point a finger like this, one finger at others, 3 fingers are pointing at yourself only.
ನೀವು ಹೀಗೆ ಒಂದು ಬೆರಳನ್ನ ಇನ್ನೊಬ್ಬರಿಗೆ ತೋರಿಸಿದ್ರೆ 3 ಬೆರಳು ನಮಗೆ ತೋರಿಸ್ತಾರೆ.
Have you seen that?
ನೋಡಿದೀರಾ ಅದನ್ನ?
3 fingers are pointing at me when I point one.
ಮೂರು ಬೆರಳುಗಳು ನನಗೆ ತೋರಿಸ್ತಾರೆ.
So before you point a finger at somebody else,
ಇನ್ನೊಬ್ಬರಿಗೆ ನೀವು ಬೆರಳು ತೋರಿಸೋದಕ್ಕೆ ಮೊದಲು,
see what's wrong in your own life.
ನಿಮ್ಮ ಸ್ವತಃ ಜೀವಿತದಲ್ಲಿ ಏನು ತಪ್ಪಿದೆ ಅದನ್ನು ಪರೀಕ್ಷಿಸಿಕೊಳ್ಳಿ.
See Isaiah,
ಇಶಾಯಾ,
there's a wonderful promise.
ಇಲ್ಲಿ ಒಂದು ಅದ್ಭುತ ವಾಗ್ದಾನ ಇದೆ.
It's one of the most wonderful promises in the Old Testament.
ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಬಹಳ ಅದ್ಭುತವಾದ ಒಂದು ವಾಗ್ದಾನ.
You must remember.
ಈ ವಿಷಯಗಳನ್ನ ನೀವು ನೆನಪಿಟ್ಕೊಳ್ಬೇಕು.
See what God says.
ದೇವರ ವಾಕ್ಯ ಏನು ಹೇಳುತ್ತೆ?
Isaiah 58 verse 11.
28:11 ರಲ್ಲಿ,
the Lord will guide you continually.
ದೇವರು ನಿಮ್ಮನ್ನು ಸತತವಾಗಿ ನಡೆಸುತ್ತಾನೆ.
Isaiah 58:11.
58:11.
Continually he'll guide you.
ಯಾವಾಗಲೂ ಸತತವಾಗಿ ನಿಮ್ಮನ್ನ ನಡೆಸ್ತಾನೆ.
How important that is. We need so much guidance in our life.
ನಮಗೆ ಜೀವಿತದಲ್ಲಿ ಎಷ್ಟೊಂದು ದೇವರ ನಡೆಸುವಿಕೆ ಬೇಕಿದೆ.
ಅಂಡ್ ವೆನ್ ಯು ಆರ್ ಇನ್ ಅ ಡ್ರೈ ಡೆಸರ್ಟ್ ಪ್ಲೇಸ್ ಹಿ ವಿಲ್ ಸ್ಯಾಟಿಸ್ಫೈ ಯೋರ್ ಡಿಸೈರ್ಸ್.
ಮರುಭೂಮಿಯಲ್ಲಿ ಯು ನಿಮ್ಮ ಆತ್ಮಗಳನ್ನು ತೃಪ್ತಿಪಡಿಸುವನು.
ಅಂಡ್ ವೆನ್ ಯು ಆರ್ ವೀಕ್ ವರ್ಸ್ ದ ನೆಕ್ಸ್ಟ್ ಥಿಂಗ್ ಹಿಲ್ ಗಿವ್ ಸ್ಟ್ರೆಂಗ್ತ್ ಟು ಯು
ಇನ್ ಯುವರ್ ಬೋನ್ಸ್. ನಿಮ್ಮ ಎಲುಬುಗಳಿಗೆ ಸಸಾರವನ್ನು ನೀಡುವನ್ನು ನೀವು ಸ್ವರ್ಗಕ್ಕೆ ಹೋದಾಗ.
ಯು ವಿಲ್ ನಾಟ್ ಬಿ ಲೈಕ್ ಎ ಡ್ರೈ ಪ್ಲೇಸ್, ಯು ವಿಲ್ ಬಿ ಲೈಕ್ ಎ ವಾಟರ್ಡ್ ಗಾರ್ಡನ್ ಫುಲ್ ಆಫ್ ಫ್ಲವರ್ಸ್.
ನೀವು ಒಣಗಿದ ಜಾಗ ಅಲ್ಲ, ತಂಪಾದ ತೋಟವಾಗ್ತೀರಾ, ಪೂರ್ಣ ಹೂ.
ಅಂಡ್ ಯು ವಿಲ್ ಬಿ ಲೈಕ್ ಎ ಸ್ಪ್ರಿಂಗ್ ಆಫ್ ವಾಟರ್ ವೇರ್ ದ ವಾಟರ್ಸ್ ಆರ್ ಆಲ್ವೇಸ್ ಕಮಿಂಗ್.
ನೀರಿನ ಬುಗ್ಗೆಯಾಗಿರ್ತೀರಾ, ಯಾವಾಗಲೂ ನೀರು ಬರುವಂತದ್ದು.
ಅಂಡ್ ಯು ವಿಲ್ ರೀಬಿಲ್ಡ್ ಆಲ್ ದ ಬ್ರೋಕನ್ ಡೌನ್ ಥಿಂಗ್ಸ್ ಇನ್ ಯುವರ್ ಲೈಫ್.
ಎಲ್ಲ ಹಾಳಾದ ನಿವೇಶಗಳನ್ನ ತಿರುಗಿ ಕಟ್ತೀರಾ ನೀವು.
Isn't that a wonderful promise?
ಇದು ಅದ್ಭುತವಾದ ವಾಗ್ದಾನವಲ್ವಾ?
Here's verse 8. Your light will break out like dawn.
ಇಲ್ಲಿ 8ನೇ ವಚನದಲ್ಲಿ ನಿಮ್ಮ ಬೆಳಕು ಉದಯವಾಗುವುದು.
And your recovery will come forth quickly.
ನಿಮಗೆ ಕ್ಷೇಮವು ಬಹಳ ಬೇಗ ಬರುತ್ತೆ.
You'll be healed very quickly.
ನಿಮಗೆ ಗುಣ ಬಹಳ ಬೇಗವಾಗುತ್ತೆ.
And the glory of the Lord will protect you from behind.
ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗುವುದು.
You will call and the Lord will answer.
ನೀವು ಕೂಗಿದಾಗ ದೇವರು ಉತ್ತರ ಕೊಡುವನು.
You will cry and immediately the Lord will say, yeah, I'm here.
ನೀವು ಮೊರೆಯಿಟ್ಟು ಕೇಳಿದರೆ ದೇವರು ಈಗೋ ಇದ್ದೇನೆ ಅಂತ ಹೇಳ್ತಾರೆ.
What do you have to do?
ಏನು ಮಾಡಬೇಕು?
See verse 9.
9ನೇ ವಚನ.
Last part.
ಕಡೆಯ ಭಾಗ.
Stop pointing the finger at other people.
ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ಕಿಡುಕಿನ ನುಡಿಯನ್ನು ಹೋಗಲಾಡಿಸಿ.
Stop. Is it like that in Kannada? Stop pointing your finger at others.
ಬೆರಳ ಸನ್ನೆಯನ್ನು ಬೆರಳನ್ನು ತೋರಿಸುವುದನ್ನು ನಿಲ್ಲಿಸಿ.
Stop pointing the finger at others.
ಬೇರೆಯವರ ಮೇಲೆ ಬೆರಳನ್ನು ತೋರಿಸುವುದನ್ನು
ನಿಲ್ಲಿಸಿ. If you stop pointing the finger at others,
ನೀವು ಆ ಬೆರಳನ್ನು ತೋರಿಸೋದನ್ನ ನಿಲ್ಲಿಸಿದ್ರೆ,
and pointed at yourself,
ನಿಮ್ಮ ಮೇಲೆ ನೀವು ತೋರಿಸಿದ್ರೆ,
and judge yourself,
ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ.
See what all the Lord will do for you.
ದೇವರು ಏನೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ.
Verse 8, verse 12, 9, 10, 11
ಎಷ್ಟು ವಾಗ್ದಾನಗಳು.
Amazing promises.
ಅದ್ಭುತವಾದ ವಾಗ್ದಾನಗಳು.
Don't point your finger at other people.
ಇತರರ ಮೇಲೆ ಬೆರಳನ್ನ ತೋರಿಸಬೇಡಿ.
Care for them.
ಅವರಿಗಾಗಿ ಕಾಳಜಿ ವಹಿಸಿ.
If they are in need, it says, share your bread with them in verse 7.
ಅನ್ನ 7ನೇ ವಚನದಲ್ಲಿ ಹೇಳುತ್ತೆ, ಅವರು ಕೊರತೆಯಿಂದ ಇದ್ರೆ ಅವರು ನಿಮ್ಮ ರೊಟ್ಟಿಯನ್ನು ಹಂಚಿಕೊಳ್ಳಿ.
He says, saying, care for them, don't point your finger at them.
ಅವರಿಗಾಗಿ ಕಾಳಜಿ ವಹಿಸಿ ಪೋಷಿಸಿ ಅವರ ಮೇಲೆ ಬೆರಳು ತೋರಿಸಬೇಡಿ.
See how much God will bless those who judge themselves.
ದೇವರು ಎಷ್ಟೊಂದು ಆಶೀರ್ವದಿಸ್ತಾರೆ ನೋಡಿ. ತಮ್ಮನ್ನ ತಾವು ನ್ಯಾಯತೀರ್ಮಾನ ಮಾಡ್ಕೊಂಡು.
Conscience is the main thing that makes you different from an animal.
ಅದಕ್ಕಾಗಿ ನಾನು ಮುಖ್ಯವಾಗಿ ಹೇಳಿದ್ದು ಮನಸ್ಸಾಕ್ಷಿ ಬಹಳ ಮುಖ್ಯವಾದ ಸಂಗತಿ. ಅದು ಪ್ರಾಣಿಯಿಂದ ನಮ್ಮನ್ನ ಪ್ರತ್ಯೇಕ.
When your conscience tells you,
ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಏನಾದ್ರು ಹೇಳುವ,
you hurt that person by the way you spoke,
ನೀವು ಮಾತಾಡಿದ ರೀತಿಯಲ್ಲಿ ಇನ್ನೊಬ್ಬನನ್ನ ನೋಯಿಸಿದ್ರ ಅಂತ.
At that moment you have the choice either to be like an animal or to be like a child of God.
Aa samayadalli nimge aa ondu aayike ide. Prani ante irabodha, obba manushyanante irabodha.
My conscience has told me,
nana manasakshi helide,
you hurt that person.
Aa vyaktiyanna nee noyisidiya.
Maybe a wife or brother or husband or anybody.
Endati agirabodu, ganda agirabodu, inno sahodara agirabodu, yaradru agirabodu.
My conscience is saying,
nana manasakshi helide,
you hurt him.
Nee noyisidiya.
And I'm going to say, quiet, keep quiet.
Nanu heltini sumne iru anta.
At that moment I've decided I want to be like an animal.
Nanu aa kshanadalli nanu nirdharisiddene nanu prani ante.
And that is how many so called believers are.
Bahalashtu vishwasigalu hagidare.
Then you can't claim that, forget the past and press on to perfection.
Neevu aa ondu vaagdanavanna hellikagodilla. ನನ್ನ ಹಿಂದೆಯನ್ನ ಮರೆತು ಮುಂದಿನದನ್ನ.
You cannot forget your past because your conscience is telling you you've done something wrong.
ನೀವು ಹಿಂದಿನ ಸಂಗತಿಗಳನ್ನ ಮರೆಯೋಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀನು ಸರಿ ಮಾಡಬೇಕು.
When your conscience tells you you did something wrong to that person,
ನೀವು ಆ ವ್ಯಕ್ತಿಗೆ ತಪ್ಪು ಮಾಡಿದ್ದೀ ಅಂತ ನೀವು ಮನಸ್ಸಾಕ್ಷಿ ಹೇಳುವ,
you haven't forgiven that person,
ಆ ವ್ಯಕ್ತಿಯನ್ನ ನೀನು ಕ್ಷಮಿಸಿಲ್ಲ ಅಂತ ಹೇಳುವ,
and I have a choice now, shall I be like an animal who has no conscience?
ಇಲ್ಲಿ ಇವಾಗ ಆಯ್ಕೆ ಮಾಡಬೇಕು, ನಾನು ಪ್ರಾಣಿಯ ತರ ಇರಲ್ಲ, ಮನಸ್ಸಾಕ್ಷಿ ಇಲ್ಲದೆ.
Shall I be like a child of God?
ಮನುಷ್ಯ ದೇವರ ಮಗುವಾಗಿರಲ್ಲ.
I listen to my conscience.
ನನ್ನ ಮನಸ್ಸಾಕ್ಷಿಯನ್ನು ಕೇಳಿಸ್ಕೊಂಡು,
I ask forgiveness immediately.
ನಾನು ಕ್ಷಮೆಯನ್ನು
from my husband or wife or brother or sister or anybody.
ಗಂಡ ಹೆಂಡತಿ ಸಹೋದರ ಸಹೋದರಿ ಬೇರೆ ಯಾರಿದ್ರು,
I immediately,
ನಾನು ತಕ್ಷಣ,
I'm behaving like a child of God.
ನಾನು ದೇವರ ಮಗುವಿನ ತರ.
That is where you prove I want to be a child of God.
ಹಾಗೆ ನೀವು ಇದನ್ನ ನಿರ್ಧಾರ ಮಾಡ್ತೀರಾ, ನೀವು ದೇವರ ಮಗುವಾಗಿರಬೇಕು.
Not just by coming and singing in the meeting.
ಕೂಟದಲ್ಲಿ ಬಂದು ಹಾಡು ಹೇಳೋದ್ರಿಂದ ಅಲ್ಲ.
There are so many people who sing in the meeting who behave like animals throughout the week.
ಬಹಳಷ್ಟು ಜನ ಕೂಟಗಳಲ್ಲಿ ಬಂದು ಹಾಡು ಹೇಳಿದ್ರೂ ವಾರದಲ್ಲಿ ಪ್ರಾಣಿಗಳ ತರ ಜೀವಿಸ್ತಾರೆ.
Some of you who are married, look back over your past. Even last 1 month.
ಕೆಲವರು ಮದುವೆ ಆದವರು ಕಳೆದ ಒಂದು ವರ್ಷ ಕುಟುಂಬದಲ್ಲಿ ಹೇಗೆ
ಜೀವಿಸಿದ್ರು
ಕೂಡ ನೋಡಿ.
ಕ್ಯಾನ್ ಯು ಥಿಂಕ್ ಆಫ್ ಟೈಮ್ಸ್ ವೇರ್ ಯು ಹರ್ಟ್ ಒನ್ ಅನದರ್?
ನೀವು ಒಬ್ಬರನ್ನೊಬ್ಬರು ನೋಯಿಸಿದ್ದನ್ನ ಬಗ್ಗೆ ಯೋಚನೆ ಮಾಡಿ.
ಅಂಡ್ ಯು ಡಿಡ್ ನಾಟ್ ಆಸ್ಕ್ ಫಾರ್ ಗಿವ್ನೆಸ್.
ನೀವು ಒಬ್ಬರಿಂದ ಒಬ್ಬರು ಕ್ಷಮೆ ಕೇಳಲಿಲ್ಲ.
ಮೇ ಬಿ ಸಮ್ ಆಫ್ ಯು ಚಿಲ್ಡ್ರನ್ ಹರ್ಟ್ ಯುವರ್ ಪೇರೆಂಟ್ಸ್ ಅಂಡ್ ಯು ಡಿಡ್ ನಾಟ್ ಆಸ್ಕ್ ಫಾರ್ ಗಿವ್ನೆಸ್.
ಕೆಲವು ಮಕ್ಕಳು ತಂದೆ ತಾಯಿಯನ್ನ ನೋಯಿಸಿದ್ರ ನೀವು ಕ್ಷಮೆ ಕೇಳಿಲ್ಲ.
ಐ ಹ್ಯಾವ್ ಲರ್ನ್ that if I hurt my children, I have to ask their forgiveness.
ನಾನು ಕಲ್ತಿದ್ದೀನಿ ನನ್ನ ಮಕ್ಕಳನ್ನ ನಾನು ನೋಯಿಸಿದ್ರೂ ಕೂಡ ನಾನು ಕ್ಷಮೆ ಕೇಳಬೇಕು.
What if you get angry with your servant at home and call her some bad name?
ನಿಮ್ಮ ಮನೆಯಲ್ಲಿ ಕೆಲಸದಾಕಿಯ ಬಳಿ ಕೋಪ ಮಾಡಿಕೊಂಡು ಏನಾದರೂ ಕೆಟ್ಟದಾಗಿ ಹೇಳಿದ್ರೆ,
do you have to ask forgiveness?
ನೀವು ಕ್ಷಮೆ ಕೇಳಬೇಕಾದಕ್ಕೆ.
I mean, if you hurt your cat or dog, you can't ask forgiveness because that's an animal. It doesn't understand you.
ಈ ಒಂದು ನಾಯಿ ಅಥವಾ ಬೆಕ್ಕಿಗೆ ನೀವು ನೋಯಿಸಿದ್ರೆ ನೀವು ಕ್ಷಮೆ ಕೇಳಬೇಕಾಗಿಲ್ಲ. ಅದು ಪ್ರಾಣಿ, ಅದಕ್ಕೇನು ಗೊತ್ತಾಗಲ್ಲ.
If you accidentally hurt your dog,
ಅಕಸ್ಮಾತ್ ಆಗಿ ನೀವು ನಾಯಿಗೆ ನೋಯಿಸ್ತೀರ,
ಇಟ್ಸ್ ನೋ ಯೂಸ್ ಸೇಯಿಂಗ್ ಸಾರಿ. ದ ಡಾಗ್ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಸಾರಿ ಇಸ್.
ನೀವು ಕ್ಷಮಿಸು ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದಕ್ಕೇನು ಅರ್ಥ ಆಗೋದಿಲ್ಲ.
ಬಟ್ ಇಫ್ ಯು ಹರ್ಟ್ ಯುವರ್ ಸರ್ವೆಂಟ್ ಅಟ್ ಹೋಮ್,
ನೀವು ನಿಮ್ಮ ಮನೆಯಲ್ಲಿ ಕೆಲಸದಾಕಿಗೆ ನೋಯಿಸಿದ್ರೆ,
and you don't ask forgiveness,
ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ,
you are treating her like a dog.
ಆ ವ್ಯಕ್ತಿಯನ್ನ ನೀವು ಒಂದು ನಾಯಿ ತರ ನೋಡ್ತಾ ಇದ್ದೀರಾ.
That's a dog.
ಅದು ನಾಯಿ.
It's not important.
ಅದು ಬಹಳ ಮುಖ್ಯ ಅಲ್ಲ ಕ್ಷಮೆ ಕೇಳೋದು.
That is what God sees from heaven.
ಪರಲೋಕದಿಂದ ದೇವರು ಅದನ್ನ ನೋಡ್ತಾರೆ.
Did God create that servant woman?
ದೇವರು ಆ ಒಂದು ಕೆಲಸದಾಕಿನ ಸೃಷ್ಟಿ ಮಾಡಿದಾರ?
Yes.
ಹೌದು.
I decided many years ago in my life.
ನಾ ಬಹಳ ವರ್ಷದ ಮೊದಲು ನಾನು ನಿರ್ಧಾರ ಮಾಡಿದೆ.
I am ready to ask forgiveness from anybody.
ನಾನು ಯಾರ ಬಳಿಯಲ್ಲಾದರೂ ಕ್ಷಮೆ ಕೇಳಲು ತಯಾರಿದ್ದೇನೆ.
Children,
ಮಕ್ಕಳಾಗಿರ್ಬೋದು,
beggars,
ಭಿಕ್ಷುಕರಾಗಿರ್ಬೋದು,
servants,
ಸೇವಕರಾಗಿರ್ಬೋದು,
any human being,
ಯಾವುದೇ ಒಬ್ಬ ಮನುಷ್ಯ.
Because they are made in the image of God.
ಯಾಕೆಂದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ.
I will not hurt them.
ಅವರನ್ನ ನೋಯಿಸಬಾರ್ದು ನಾನು.
How can I hurt them and go and praise God?
ಅವರನ್ನ ನೋಯಿಸಿ ದೇವರಿಗೆ ಹೇಗೆ ಸ್ತೋತ್ರ ಮಾಡ್ಲಿಕ್ಕಾಗುತ್ತೆ?
See what it says in James in chapter 3.
ಯಾಕೋಬ ಮೂರನೇ ಅಧ್ಯಾಯದಲ್ಲಿ ನಾವು ಹೀಗೆ.
See, these are important verses.
ಬಹಳ ಮುಖ್ಯವಾದ ವಚನಗಳು.
You know, I am trying to help you to finish with your past life and press on to the future.
ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಹಿಂದಿನ ಜೀವಿತಗಳನ್ನ ಹೇಗೆ ಮುಗಿಸಬೇಕು ಅಂತ.
It says in James chapter 3.
ಯಾಕೋಬ ಮೂರನೇ ಅಧ್ಯಾಯ
verse 8.
ಎಂಟನೇ ವಚನ.
No one can tame the tongue. It is a restless evil full of deadly poison.
ಯಾವ ಮಾನವನು ಅತೋಟಿಗೆ ತರಲಾರನು, ಅದರ ನಾಲಿಗೆಯನ್ನು ಯಾವ ಮನವನ್ನು ಅತೋಟಿಗೆ ತರಲಾರನು ಅಂತ ಹೇಳುತ್ತೆ.
You think only a snake's mouth has got poison? Poison is in the mouth of human beings more than in a snake.
ನೀವು ಸರ್ಪದ ಬಾಯಿಯಲ್ಲಿ ಮಾತ್ರ ನಾಲಿಗೆಯಲ್ಲಿ ಮಾತ್ರ ವಿಷ ಇದೆ ಅನ್ಕೊಂತೀರಾ? ಮನುಷ್ಯನ ನಾಲಿಗೆಯಲ್ಲಿ ಅದಕ್ಕಿಂತ ಹೆಚ್ಚಾದ ವಿಷವಿದೆ.
Deadly poison it says.
ಇದು ಬಹಳ ಭಯಾನಕ ವಿಷವಿದೆ.
And here is the proof.
ಇದರಲ್ಲಿ ಇದು
with this tongue on Sunday morning we praise the Lord our Father.
ಇಲ್ಲಿ ನಾವು ನೋಡ್ತೇವೆ ಅದರ ತಿಳಿಸಿದೆ ಒಂಬತ್ತನೇ ವಚನದಲ್ಲಿ, ಇದೇ ನಾಲಿಗೆಯಿಂದ ನಾವು ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ.
ಅಂಡ್ ದೆನ್ ವಿತ್ ದ ಸೇಮ್ ಟಂಗ್ ವಿ ಕರ್ಸ್ ಅ ಮ್ಯಾನ್.
ಅದೇ ನಾಲಿಗೆಯಲ್ಲಿ ಮನುಷ್ಯನನ್ನ ನಾವು ದೂಷಿಸ್ತೀವಿ.
ಇ ಮೇ ಬಿ ಎ ಬೆಗರ್ ಆರ್ ಎ ಸರ್ವೆಂಟ್.
ನಾವು ಒಬ್ಬ ಯಾರೋ ಒಬ್ಬ ಭಿಕ್ಷಕನಾಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು.
But it says he's made in the likeness of God, verse 9.
ಇಲ್ಲಿ ಒಂಬತ್ತನೇ ವಚನದಲ್ಲಿ ಹೇಳ್ತಾರೆ ಆ ಮನುಷ್ಯನು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾನೆ.
The perfect likeness of God is not there in him.
ಅದನ್ನ ದೇವರ ಆ ಒಂದು ಪೂರ್ಣ ಜೀವಿತ ಇಲ್ಲದೆ ಇರಬಹುದು.
He was originally made in the likeness of God.
ಅವನು ಮೂಲದಿಂದ ದೇವರ ಹೋಲಿಕೆಗೆ ಸೃಷ್ಟಿಯಾದಂತವನು.
You know, Jesus said that little children, heaven is like little, the closest to heaven on earth is little children.
ಯೇಸು ಸ್ವಾಮಿ ಹೇಳಿದ್ರಲ್ಲ ಒಂದು ಚಿಕ್ಕ ಮಗುವನ್ನ ನೋಡಿದ್ರೆ ಅವರು ಪರಲೋಕಕ್ಕೆ ಹತ್ತಿರವಾಗಿದ್ದಾರೆ ಅಂತ.
They get spoiled as they grow up.
ಅವರು ಬೆಳೆತಾ ಅವರು ಹಾಗೆ ಹಾಳಾಗಿದ್ದಾರೆ.
But they were made in the likeness of God.
ಆದರೆ ಸೃಷ್ಟಿ ಮಾಡಿದಾಗ ಅವರು ದೇವರಿಗೆ ಹೋಲಿಕೆಗಾಗಿ
ಮಾಡಲ್ಪಟ್ಟರು. I must respect every human being no matter how poor they are or how uneducated they are.
ಆದ್ದರಿಂದ ನಾನು ಎಲ್ಲ ಒಬ್ಬ ಮನುಷ್ಯ ಜೀವಿಯನ್ನ ನಾನು ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕು. ಯಾಕೆಂದ್ರೆ ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ.
That is the problem with so many of these well known preachers and pastors in the world.
ಇಲ್ಲಿ ಬಹಳ ಪ್ರಖ್ಯಾತಿಯಾದ ಬೋಧಕರು ಸಭಾಪಾಲಕರ ತೊಂದರೆ ಇಲ್ಲಿದೆ.
They only care for the rich.
ಅವರು ಶ್ರೀಮಂತರನ್ನೇ ಮಾತ್ರ ಅವರು ಮರ್ಯಾದೆ
ಕೊಡ್ತಾರೆ. They don't care for the poor.
ಬಡವರಿಗನ್ನು ಗೌರವಿಸುವುದಿಲ್ಲ.
That teaches me that they don't know God.
ಅದು ಏನು ನನಗೆ ಕಲಿಸುತ್ತೆ ಅಂದ್ರೆ ಅವ್ರಿಗೆ ದೇವರು
ಗೊತ್ತಿಲ್ಲ. They don't know God that all human beings are made in the likeness of God.
ಅವರಿಗೆ ಇದು ಗೊತ್ತಿಲ್ಲ, ಎಲ್ಲ ಮಾನವರು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ.
I cannot use my tongue to curse them or get angry at them.
ನಾನು ನನ್ನ ನಾಲಿಗೆಯನ್ನು ಅವ್ರನ್ನ ಶಪಿಸೋದಕ್ಕಾಗಿ, ಅವರ ಮೇಲೆ ಸಿಟ್ಟು ಮಾಡ್ಲಿಕ್ಕಾಗಿ ಉಪಯೋಗಿಸಕ್ಕಾಗಲ್ಲ.
Now I want to say a liberating word to fathers and mothers who have naughty children.
ತಂದೆ ತಾಯಿಗೆ ಯಾರು ತುಂಟ ಮಕ್ಕಳಿದ್ದಾರೆ ಅವರಿಗೆ ಒಂದು ಒಂದು ಸ್ವತಂತ್ರ ಪಡಿಸುವಂತ, ಬಿಡುಗಡೆ ಪಡಿಸುವಂತ ಒಂದು ವಾಕ್ಯ ಹೇಳಿ.
Some people have asked me this.
ಕೆಲವು ತಂದೆ ತಾಯಿ
ಕೇಳ್ತಾರೆ, if I speak softly to my children they won't listen.
ನನ್ನ ಮಕ್ಕಳಿಗೆ ನಾನು ಮೃದುವಾಗಿ ಮಾತಾಡಿದ್ರೆ ಅವ್ರು ಕೇಳಿಸ್ಕೊಳ್ಳಿ.
If I raise my voice they listen.
ನಾನು ಯಾವಾಗ ಎತ್ತರದ ಸ್ವರದಲ್ಲಿ ಮಾತಾಡ್ತೀನಿ ಅವಾಗಲೇ ಕೇಳಿಸ್ತಾರೆ ಅವರು.
Is that a sin?
ಅದು ಪಾಪನ?
I say no.
ಇಲ್ಲ,
ರೇಸಿಂಗ್ ಯುವರ್ ವಾಯ್ಸ್ ಇಸ್ ನಾಟ್ ಎ ಸಿನ್.
ನಿಮ್ಮ ಸ್ವರವನ್ನು ಎತ್ತಿ ಮಾತಾಡೋದು
ಫಾರ್ ಎಕ್ಸಾಂಪಲ್
ಪಾಪ ಇಲ್ಲ. ಉದಾಹರಣೆಗೆ,
ಇಫ್ ಐ ಆಮ್ ಸ್ಪೀಕಿಂಗ್ ಟು ಸಂಬಡಿ ಸಿಟಿಂಗ್ ಹಿಯರ್,
ಯಾರಾದರೂ ಇಲ್ಲಿ ಹತ್ರ ಕುಳಿತವ್ರ ಹತ್ರ ನಾನು ಮಾತಾಡ್ತಾ ಇದ್ರೆ,
ಐ ಸೇ ಹಲೋ ಹೌ ಆರ್ ಯು,
ಹಲೋ ನೀವು ಹೇಗಿದ್ದೀರಾ ಅಂತ.
ಬಟ್ ಇಫ್ ಹಿ ಇಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದಿ ಡೋರ್,
ಆತನು ಇಲ್ಲಿ ಆ ಬಾಗಿಲಿಂದ ಹೊರಗೆ ನಿಂತ್ಕೊಂಡಿದ್ದೆ,
ಐ ಹ್ಯಾವ್ ಟು ಶೌಟ್,
ನಾನು ಜೋರಾಗಿ ಹೇಳಬೇಕು.
ಅದರ್ವೈಸ್ ಹಿ ವೋಂಟ್ ಹಿಯರ್ ಮೀ.
ಯಾಕೆ ಇಲ್ಲ ಅಂದ್ರೆ ಅವರು ಕೇಳಿಸೋದಿಲ್ಲ ನಾನು
ಹೇಳೋದು. ಐ ಆಮ್ ಶೌಟಿಂಗ್,
ನಾನು ಯಾಕೆ ಸ್ವರ ಎತ್ತಿ ಹೇಳ್ತಾ ಇದ್ದೀನಿ?
ಐ ಆಮ್ ನಾಟ್ ಆಂಗ್ರಿ ವಿತ್ ಹಿಮ್.
ಅವನ ಬಗ್ಗೆ ಕೋಪ ಇಲ್ಲ.
ಐ ಸೇ ಲಿಸನ್, ಐ ಆಮ್ ನಾಟ್ ಆಂಗ್ರಿ ವಿತ್ ಯು, ಯು ಆರ್ ಸೋ ಫಾರ್ ಅವೇ, ಯು ಕಾಂಟ್ ಹಿಯರ್ ಮೀ.
ನಾನು ನಿನ್ನ ಮೇಲೆ ಕೋಪ ಇಲ್ಲ ನಿನಗೆ, ನೀನು ದೂರ ಇರೋದ್ರಿಂದ ನಾನು ಕೂಗಿ ಹೇಳ್ತಾ ಇದ್ದೀನಿ.
ಸೊ ಐ ಹ್ಯಾವ್ ಸೀನ್ ದಟ್ ಸಮ್ ಟೈಮ್ಸ್.
ನಾನು ನೋಡಿದ್ದೀನಿ ಕೆಲವು ಸಲ ಮಕ್ಕಳಲ್ಲಿ,
ಈವನ್ ದೋ ದೇ ಆರ್ ಸಿಟಿಂಗ್ ಹಿಯರ್,
ಇವರು ಇಲ್ಲೇ ಕುಳಿತುಕೊಂಡಿರ್ತಾರೆ,
ಇನ್ ದೇರ್ ಮೈಂಡ್ ದೇ ಆರ್ 1 ಮೈಲ್ ಅವೇ.
ಅವ ಮನಸ್ಸು ಮಾತ್ರ ಒಂದು ಕಿಲೋಮೀಟರ್ ದೂರ.
ಸೊ ದೇ ಕಾಂಟ್ ಹಿಯರ್ ಯು.
ಅವರು ನೀವು ಹೇಳೋದು ಅವ್ರು ಕೇಳ್ತಾ
ಇಲ್ಲ. ಸೊ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್.
ನೀವು ಕೂಗಿ ಹೇಳಬೇಕಾಗುತ್ತೆ
ಲೈಕ್ ದಿಸ್.
ಹೀಗೆ ಜೋರಾಗಿ
ಡ್ರಿಂಕ್ ಯುವರ್ ಮಿಲ್ಕ್.
ನೀನು ಹಾಲು ಕುಡಿ,
ನಥಿಂಗ್,
ಏನು ಆಗಲ್ಲ.
ಡ್ರಿಂಕ್ ಯುವರ್ ಮಿಲ್ಕ್,
ಹಾಲು ಕುಡಿ,
ನಥಿಂಗ್,
ಕುಡಿಯಲ್ಲ.
ಡ್ರಿಂಕ್ ಯುವರ್ ಮಿಲ್ಕ್,
ಹಾಲು ಕುಡಿ ಅಂತ
ಮತ್ತೆ
ಇಲ್ಲ, ಏನು ಮಾಡುದು.
ಡ್ರಿಂಕ್ ಯುವರ್ ಮಿಲ್ಕ್,
ಹಾಲು ಕುಡಿ.
ಇಮಿಡಿಯೇಟ್ಲಿ
ಅವಾಗ ಬೇಗ ಕುಡಿತಾರೆ.
ವೈ?
ಯಾಕೆ?
ಬಿಕಾಸ್ ದೆನ್ ಓನ್ಲಿ ದೇ ಹರ್ಡ್ ಇಟ್, ದೇ ವರ್ 1 ಮೈಲ್ ಅವೇ.
ಅವರ ಮನಸ್ಸು ಬಹಳ ದೂರ ಇರೋದ್ರಿಂದ, 1 ಮೈಲ್ ದೂರ ಇರೋದ್ರಿಂದ ಅವ್ರಿಗೆ ಆವಾಗಲೇ ಕೇಳಿ.
ಐ ವಾಸ್ ನಾಟ್ ಆಂಗ್ರಿ,
ನಾನು ಕೋಪ ಇಲ್ಲ ಅವರ ಮೇಲೆ.
ಐ ವಾಸ್ ಜಸ್ಟ್ ಶೌಟಿಂಗ್ ಬಿಕಾಸ್ ಹಿ ಇಸ್ ಸೋ ಫಾರ್ ಅವೇ, ಈವನ್ ದೋ ಹಿ ಇಸ್ ಸಿಟ್ಟಿಂಗ್ ಹಿಯರ್.
ನಾನು ಯಾಕೆ ಕೂಗ್ತಾ ಇದ್ದೀನಿ ಅಂದ್ರೆ, ಅವನು ಮನಸ್ಸು ಬಹಳ ದೂರ ಇರೋದ್ರಿಂದ.
ಸಮ್ ಟೈಮ್ಸ್ ಇನ್ ದ ಫ್ಯಾಕ್ಟರಿ ವೆನ್ ಯು ಸ್ಪೀಕ್ ಟು ವರ್ಕರ್ಸ್ ಆಲ್ಸೋ ಇಸ್ ಲೈಕ್ ದಟ್, ಯು ಆರ್ ಫಾರ್ ಅವೇ.
ಫ್ಯಾಕ್ಟರಿನಲ್ಲೂ ಕೂಡ ಇನ್ನೊಬ್ಬರ ಹತ್ರ ಮಾತಾಡುವಾಗ ಹಾಗೆ ಅವ್ರ ಮನಸ್ಸು ದೂರ ಇರುತ್ತೆ.
ಬಿಕಾಸ್ ಯು ಡೋಂಟ್ ಹೇಟ್ ದಟ್ ಚೈಲ್ಡ್.
ಆ ಮಗುವನ್ನು ನಾನು ದ್ವೇಷಿಸೋದಿಲ್ಲ.
ಇಫ್ ಯು ಹೇಟ್ ದ ಚೈಲ್ಡ್ ಯು ವೋಂಟ್ ಗಿವ್ ಇಟ್ ಎನಿ ಮಿಲ್ಕ್.
ಅದು ದ್ವೇಷ ಮಾಡಿದ್ರೆ ಹಾಲು ಕೊಡ್ತಾನೆ ಇರಲಿ.
ಯು ಆರ್ ಗಿವಿಂಗ್ ದ ಮಿಲ್ಕ್ ಇಸ್ ಅ ಪ್ರೂಫ್ ಆಫ್ ಯುವರ್ ಲವ್.
ನೀವು ಹಾಲು ಕೊಡ್ತಾ ಇದ್ದೀರಾ ಅನ್ನೋದು ತೋರಿಸುತ್ತೆ ನೀವು ಪ್ರೀತಿಸ್ತೀರಾ ಅಂತ.
ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್ ಇಫ್ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್ ಅಟ್ ಎ ಚೈಲ್ಡ್.
ಮಗುವಿನ ಮೇಲೆ ನೀವು ಫ್ಯಾಕ್ಟರಿ ಕೆಲಸಗಾರ ಇರಬಹುದು, ನಿಮ್ಮ ಸ್ವರವನ್ನು ಎತ್ತಿ ಹೇಳಬೇಕು ಅಂದ್ರೆ ನೀವು ಖಂಡಿಸಿಕೊಳ್ಳಬೇಕು.
ಯು ಡೋಂಟ್ ಹೇಟ್ ದೆಮ್ ಅಂಡ್ ದಟ್ ಯು ಆರ್ ನಾಟ್ ಆಂಗ್ರಿ ವಿತ್ ದೆಮ್.
ನೀವು ಇದನ್ನ ಸ್ಪಷ್ಟಪಡಿಸಿಕೊಳ್ಳಿ, ನೀವು ಅವ್ರ ಮೇಲೆ ಕೋಪ ಇಲ್ಲ ಮತ್ತೆ ಅವ್ರನ್ನ ದ್ವೇಷಿಸಲ್ಲ.
ಐ ಸೇ ದಟ್ ಟು ಲಿಬರೇಟ್ ಪೀಪಲ್ ಫ್ರಮ್ ಅನ್ನೆಸೆಸರಿ ಕಾಂಡೆಮ್ನೇಷನ್.
ವಿನಾಕಾರಣ ಒಂದು ತಮ್ಮನ್ನು ತಾವು ಕಂಡಿಸಿಕೊಳ್ಳೋ ವಿಷಯದಲ್ಲಿ ಬಿಡುಗಡೆ ಮಾಡಿ ಮಾತನ್ನ ಹೇಳಿ.
ಬಟ್ ವೆನ್ ಯು ನೋ ದಟ್ ಯು ಹರ್ಟ್ ಸಂಬಡಿ ಬೈ ಆಂಗರ್,
ನೀವು ಕೋಪದಿಂದ ಯಾರನ್ನಾದರೂ ನೋಯಿಸಿದ್ರೆ,
ಲಿಸನ್ ಟು ಯುವರ್ ಕಾನ್ಶಿಯನ್ಸ್,
ನಿಮ್ಮ ಮನಸಾಕ್ಷಿಯನ್ನು ಕೇಳಿಸಿಕೊಳ್ಳಿ.
ರಿಮೆಂಬರ್ ಆಲ್ವೇಸ್,
ಯಾವಾಗ್ಲೂ ನೆನಪಿಟ್ಕೊಳ್ಳಿ.
ವೆನ್ ಯು ಡು ನಾಟ್ ಲಿಸನ್ ಟು ಯುವರ್ ಕಾನ್ಶಿಯನ್ಸ್,
ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಕೇಳಿಸಿಕೊಂಡಿಲ್ಲ,
ಲೈಕ್ ಯುವರ್ ಐಸ್ ಕ್ಯಾನ್ ಬಿಕಮ್ ಬ್ಲೈಂಡ್ ವಿತ್ ಸ್ಪೆಕ್ಸ್ ಆಫ್ ಡಸ್ಟ್, ಯುವರ್ ಕಾನ್ಶಿಯನ್ಸ್ ವಿಲ್ ಡೈ.
ನಿಮ್ಮ ಕಣ್ಣು ಹೇಗೆ ಧೂಳಿನಿಂದ ದೃಷ್ಟಿ ಕಳ್ಕೊಳ್ಳುತ್ತೋ ಹಾಗೆ ಮನಸ್ಸಾಕ್ಷಿ ಕೂಡ ಆಗುತ್ತೆ.
ಯು ವಿಲ್ ಬಿಕಮ್ ಸ್ಪಿರಿಚುಲಿ ಬ್ಲೈಂಡ್,
ನೀವು ಆತ್ಮಿಕವಾಗಿ ಕುರುಡರಾಗ್ತೀರ.
ಅಂಡ್ ಸ್ಪಿರಿಚುಲಿ ಡೆಫ್,
ಆತ್ಮಿಕವಾಗಿ ಕಿವುಡರು ಕೂಡ.
ಗಾಡ್ ವಿಲ್ ವಾಂಟ್ ಟು ಸ್ಪೀಕ್ ಟು ಯು ಬಟ್ ಯು ಕ್ಯಾನ್ ಹಿಯರ್.
ದೇವರು ಮಾತಾಡ್ಲಿಕ್ಕೆ ಬಯಸ್ತಾರೆ ಆದ್ರೆ ಅದು ಕೇಳಿಸಲ್ಲ ನಿಮಗೆ.
ಸೀ ಹೀಬ್ರೂಸ್ ಚಾಪ್ಟರ್ 2,
ಇಬ್ರಿಯ 2ರಲ್ಲಿ,
ಸಾರಿ ನಾಟ್ 2, ಹೀಬ್ರೂಸ್ ಚಾಪ್ಟರ್ 5,
ಇಬ್ರಿಯ 5ರಲ್ಲಿ ಹೀಗೆ ಇದು ವಚನ ಇದೆ.
ವರ್ಸ್ 2,
ಎರಡನೇ ವಚನ,
ಸಾರಿ ನಾಟ್ 2, ವರ್ಸ್ 11, Hebrews 5, verse 11.
11ನೇ ವಚನ, ಇಬ್ರಿಯ 5:11.
Here the Holy Spirit is saying, there's so much I want to explain to you, but you cannot hear it because you are dull of hearing.
ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾಗಿದ್ದರಿಂದ ವಿವರಿಸಲು ಕಷ್ಟವಾಗಿದೆ.
These are believers.
ಇವರು ವಿಶ್ವಾಸಿಗಳು. ಇವರು
How did they become dull of hearing God's voice?
ಯಾಕೆ ದೇವರ ವಾಕ್ಯವನ್ನು ಕೇಳಿಸೋದರಲ್ಲಿ ಕಿವಿಗಳು ಮಂದವಾದವು?
They kept on ignoring their conscience.
ಅವರು ಆ ಮನಸಾಕ್ಷಿಯನ್ನು ಯಾವಾಗಲೂ ಅಲಕ್ಷ್ಯ ಮಾಡ್ತಾ ಇದ್ರು.
ದೇ ಸೈನ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ದಿ ಆಫೀಸ್ ಟು ಮೇಕ್ ಸಮ್ ಮನಿ.
ಆಫೀಸ್ ನಲ್ಲಿ ನೀವು ಸ್ವಲ್ಪ ಹಣ ಮಾಡ್ಲಿಕ್ಕೆ ಒಬ್ಬ ಸುಳ್ಳು ಪತ್ರವನ್ನ ಸಹಿ ಹಾಕ್ತಾರೆ.
ಚೀಟೆಡ್ ಇನ್ ದೇರ್ ಎಕ್ಸಾಮಿನೇಷನ್ ಟು ಪಾಸ್.
ಒಂದು ಯಾವುದೋ ಎಕ್ಸಾಮ್ ನಲ್ಲಿ ಮೋಸ ಮಾಡ್ತಾರೆ ಪಾಸ್ ಆಗ್ಲಿಕ್ಕೆ.
ಟೋಲ್ಡ್ ಲೈಸ್ ಟು ಪೀಪಲ್.
ಜನರು ಬಳಿ
ಸುಳ್ಳು ಹೇಳ್ತಾರೆ. ಆಂಗ್ರಿ ಅಂಡ್ ದೇ ಡಿಡ್ ನಾಟ್ ಅಪಾಲಜೈಸ್.
ಸಿಟ್ಟು ಮಾಡಿ ಕ್ಷಮೆ ಕೇಳೋದಿಲ್ಲ.
ಲೈಕ್ ದಟ್ ದೇ ಕೆಪ್ಟ್ ಆನ್ ಕಿಲ್ಲಿಂಗ್ ದೇರ್ ಕಾನ್ಶಿಯನ್ಸ್.
ಹಾಗೆ ಅವರ ಮನಸಾಕ್ಷಿಗಳನ್ನ ಸಾಯಿಸ್ತಾ ಹೋಗ್ತಾರೆ.
ದೇ ಬಿಕೇಮ್ ಡಲ್ ಆಫ್ ಹಿಯರಿಂಗ್.
ಆವಾಗ ಅವರು ಕೇಳಿಸ್ಕೊಳ್ಳೋದ್ರಲ್ಲಿ ಮಂದವಾಗ್ತಾರೆ.
ಗಾಡ್ ಇಸ್ ಸ್ಪೀಕಿಂಗ್, ದೇ ಕಾಂಟ್ ಹಿಯರ್.
ದೇವರು ಮಾತಾಡ್ತಾ ಇರ್ತಾರೆ, ಅವರು ಕೇಳಿಸೋಲ್ಲ.
ಇಟ್ ಸೇಸ್ ಇನ್ ಜೆನೆಸಿಸ್ 1, ಗಾಡ್ ಸೆಡ್, ಗಾಡ್ ಸೆಡ್, ಗಾಡ್ ಸೆಡ್, ಗಾಡ್ ಸೆಡ್.
ನಾವು ಆದಿಕಾಂಡ 1 ನೋಡಿದೆವು, ದೇವರು ಹೇಳಿದನು, ದೇವರು ಹೇಳಿದನು, ದೇವರು
ಅಂತ. ಬಟ್ ಅರ್ಥ್ ಹರ್ಡ್, ಹೆವೆನ್ಸ್ ಆನ್ ದಿ ಅರ್ಥ್ ಹರ್ಡ್ ವಾಟ್ ಗಾಡ್ ವಾಸ್ ಸೇಯಿಂಗ್.
ಆ ಸಮಯದಲ್ಲಿ ದೇವರು ಮಾತಾಡುವಾಗ ಆಕಾಶ ಮತ್ತು ಭೂಮಿ ಆ ವಾಕ್ಯವನ್ನು ಕೇಳಿಸಿಕೊಂಡು ಕೆಲವು ಕಾರ್ಯಗಳು ನಡೆಯುತ್ತವೆ.
ಮೆನಿ ಪೀಪಲ್ ಹೂ ಟೆಲ್ ಮೀ,
ನಾನು ಬಹಳ ಜನ ನನಗೆ ಹೇಳ್ತಾರೆ,
ಐ ಕಾಂಟ್ ಹಿಯರ್ ವಾಟ್ ಗಾಡ್ ಇಸ್ ಸೇಯಿಂಗ್ ಟು ಮೀ.
ದೇವ್ರು ಏನೋ ಹೇಳ್ತಾರೆ, ನಾನು ಅದು ಕೇಳಿಸ್ತಾ ಇಲ್ಲ.
ಯು ಆರ್ ಡಲ್ ಆಫ್ ಹಿಯರಿಂಗ್, ದಟ್ಸ್ ವೈ.
ನೀವು ಕಿವಿಗಳು ಮಂದವಾಗಿದೆ, ಅದರಿಂದ ಕೇಳಿಸ್ತಾ.
ಯು ಕಿಲ್ಡ್ ಯುವರ್ ಕಾನ್ಶಿಯನ್ಸ್ ಬೈ ನಾಟ್ ಲಿಸ್ನಿಂಗ್ ಟು ವೆನ್ ಗಾಡ್ ಟೋಲ್ಡ್ ಯು ಟು ಸೆಟ್ ಸಮಥಿಂಗ್ ರೈಟ್.
ದೇವರು ಏನೋ ಒಂದು ವಿಷಯವನ್ನ ಸರಿ ಮಾಡಿಸ್ಕೊ ಅಂದಾಗ ನಿಮ್ಮ ಮನಸಾಕ್ಷಿ ಸ್ವರವನ್ನ ನೀವು ಕೇಳಿಸ್ಕೊಂಡಿಲ್ಲ.
ಶೋ ಯು ಒನ್ ಲಾಸ್ಟ್ ವರ್ಡ್ಸ್,
ಕಡೆಯ ವಚನವನ್ನು.
ರೆವಲೇಷನ್ 1:10,
ಪ್ರಕಟಣೆ 1:10.
I, John the Apostle, at the age of 95,
Yohana apostle Yohananu 95ne vayasinalli,
I was in the spirit on the Lord's day and I heard a loud voice like a trumpet behind me.
Nanu kartana dinadalli devaratma vashanagidenu, na hindigade tuturiya shabdadantiruva maha shabda vannu kelidenu.
One who is deaf cannot even hear a trumpet. That's a trumpet.
ಇದು ಒಂದು ತುತ್ತೂರಿಯ ಸ್ವರವಾಗಿದೆ.
A deaf person cannot even hear a trumpet.
ಒಬ್ಬ ಕಿವುಡನಿಗೆ ತುತ್ತೂರಿಯ ಸ್ವರ ಕೂಡ ಕೇಳಿಸೋದಿಲ್ಲ.
When you are dull of hearing, the Lord can speak like a trumpet and you won't hear it.
ನಿಮ್ಮ ಕಿವಿಗಳು ಮಂದವಾಗಿದ್ರೆ ದೇವರು ತುತ್ತೂರಿಯ ತರ ಮಾತಾಡಿದ್ರು ನಿಮಗೆ ಕೇಳಿಸೋದಿಲ್ಲ.
How did John hear it so clearly like a trumpet?
ಹೇಗೆ ಯೋಹೋನ ಸ್ನಾನಿ ಅಪೋಸ್ತಲ ಯೋಹೋನಿಗೆ ಆ ಸ್ವರ ಕೇಳಿಸ್ತು ತುತ್ತೂರಿಯ ತರ?
ಕೆಪ್ಟ್ ಹಿಸ್ ಕಾನ್ಶಿಯನ್ಸ್ ಕ್ಲಿಯರ್ ಅಪ್ ಟು ದಿ ಏಜ್ ಆಫ್ 95.
95 ವಯಸ್ಸಿನವರೆಗೆ ಆತನ ಮನಸ್ಸಾಕ್ಷಿಯನ್ನ ಶುದ್ಧವಾಗಿ ಇಟ್ಕೊಂಡಿದ್ದನು.
ಐ ವಾಂಟ್ ಟು ಫಾಲೋ ಹಿಸ್ ಎಕ್ಸಾಂಪಲ್.
ನಾನು ಆತನ ಒಂದು ಉದಾಹರಣೆಯನ್ನು
ಹಿಂಬಾಲಿಸಿದೆ.
ಆತನ ಮಾದರಿಯನ್ನು ನೀವು ಹಿಂಬಾಲಿಸಿದ್ರೆ
ನೆವರ್ ಬಿ ಲೈಕ್ ಅನ್ ಅನಿಮಲ್.
ನೀವು ಮನುಷ್ಯ ಪ್ರಾಣಿಗಳ ತರ ಆಗೋದಿಲ್ಲ. ನೀವು
ಯು ವಿಲ್ ಬಿ ಲೈಕ್ ಎ ಚೈಲ್ಡ್ ಆಫ್ ಗಾಡ್,
ದೇವರ ಮಗುವಿನಂತಿರ್ತೀರ.
ಲೆಟ್ಸ್ ಪ್ರೇ.
ಪ್ರಾರ್ಥಿಸೋಣ.
Heavenly Father,
paraloka tandi,
help us to bear these truths in mind.
ee satyagalanna namma hrudayadalli ittkolage sahaya maadu.
Pray in Jesus name.
Yesu swami asaralli prarthisthe.
Amen.